ಎಂಟನೆಯ ದಿನ ಮುಗಿಯಿತು. ಇನ್ನು ಎರಡು ದಿನಗಳು ಮತ್ತು ಅವೆರಡರ ಪೈಕಿ ಕೇವಲ ಒಂದು ದಿನ ಮಾತ್ರ ಗಂಭೀರ ಸಾಧನೆಗೆ ಉಳಿದಿದೆ. ಒಂದೇ ಒಂದು ದಿನ ಸಹ ಬಹಳ ಫಲ ಕೊಡುವುದು. ಅದು ನಿಜವಾಗಿ ಗಂಭೀರವಾಗಿ ಸಾಧನಾ ವಿಧಿಗೆ ಅನುಗುಣವಾಗಿ ಕೆಲಸ ಮಾಡಿದಾಗ ಮಾತ್ರ. ಆಗ ನಿಮಗೆ ಬಹಳ ಲಾಭ ಬರುವುದು. ಇನ್ನೊಂದು ಮುಖ್ಯ ವಿಷಯ, ಈ ವಿಧಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ಮನೆಗೆ ಹಿಂದಿರುಗಿದ ಮೇಲೆ ಈ ವಿಧಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಬರುವುದು. ಹೀಗೆ ಸರಿಯಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದು. ಹಾಗಿಲ್ಲದಿದ್ದರೆ ನೀವು ಬಹಳ ಪರಿಶ್ರಮಪಟ್ಟು ಕೆಲಸ ಮಾಡಿದರೂ, ಗಂಭೀರವಾಗಿ ಸಾಧನೆ ಮಾಡಿದರೂ, ಸರಿಯಾಗಿ ಮಾಡದಿದ್ದರೆ ಈ ವಿಧಿಯಿಂದ ನಿಮಗೆ ದೊರಕಬೇಕಾದ ಲಾಭವನ್ನು ನೀವು ಕಳೆದುಕೊಳ್ಳುವಿರಿ. ಈ ಸಾಧನಾ ವಿಧಿಯ ಎರಡು ಮುಖ್ಯ ಪಕ್ಷಗಳನ್ನು ಅರ್ಥ ಮಾಡಿಕೊಳ್ಳಿ. ಎರಡೂ ಸಮಾನವಾಗಿ ಮುಖ್ಯವಾದವು. ಅರಿವು ಮತ್ತು ಸಮತೆ ಅವೆರಡೂ ಕೂಡಿಯೇ ಇರಬೇಕು. ಒಂದು ಹಕ್ಕಿಯ ಎರಡು ರೆಕ್ಕೆಗಳಂತೆ ಅವು ಗಾತ್ರದಲ್ಲಿ ಮತ್ತು ಶಕ್ತಿಯಲ್ಲಿ ಒಂದೇ ಸಮ ಇರಬೇಕು. ಇಲ್ಲದಿದ್ದರೆ ಹಕ್ಕಿಯು ಹಾರಲಾರದು. ಒಂದೇ ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದಂತೆ ಅವು ಗಾತ್ರದಲ್ಲಿ ಮತ್ತು ಶಕ್ತಿಯಲ್ಲಿ ಸಮವಾಗಿರಬೇಕು. ಇಲ್ಲದೆ ಆ ಗಾಡಿಯು ಸರಿಯಾಗಿ ಓಡಲಾರದು. ಆದ್ದರಿಂದ ಇವೆರಡೂ ಒಂದೇ ಸಮಾನ ಮಹತ್ವವುಳ್ಳವು, ಅರಿವು ಮತ್ತು ಸಮತೆ. ನಿಮ್ಮ ಅರಿವು ಆಳವಾಗಿದೆ, ಸ್ಪಷ್ಟವಾಗಿದೆ, ಆದರೆ ನೀವು ಸಮತೆಯಲ್ಲಿಲ್ಲ ಎಂದರೆ ನಿಮ್ಮ ಉದ್ದೇಶ ಸೋತಂತೆಯೇ. ಮತ್ತು ನೀವು ಸಮತೆಯಲ್ಲಿದ್ದೀರಿ ಆದರೆ ನಿಮ್ಮ ಅರಿವು ಸ್ಪಷ್ಟವಾಗಿಲ್ಲ, ಆಳವಾಗಿಲ್ಲವೆಂದರೂ ನಿಮ್ಮ ಕೆಲಸ ನಡೆಯದು. ನೀವು ಹೊರಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಸತ್ಯದ ಬಗ್ಗೆ ಸ್ಪಷ್ಟವಾದ ಸರಿಯಾದ ಅರಿವನ್ನು ಹೊಂದಿದ್ದೀರೆಂದರೆ ಒಳ್ಳೆಯದೇ. ಆದರೆ ಇದು ವಿಪಶ್ಯನ ಅಲ್ಲ. ನಿಮಗೆ ನಿಮ್ಮ ಶರೀರದ ರಚನೆಯ ಬಗ್ಗೆ, ನಿಮ್ಮ ಮನಸ್ಸಿನ ರಚನೆಯ ಬಗ್ಗೆ ಅರಿವಿದ್ದರೂ ಮತ್ತು ಅದರ ಎಲ್ಲ ಚಟುವಟಿಕೆಗಳ ಬಗ್ಗೆ ಅರಿವಿದ್ದರೂ, ಮನಸ್ಸಿನ ಎಲ್ಲ ಬಗೆಯ ಭಾವನೆಗಳ ಬಗ್ಗೆ ಅರಿವಿದ್ದರೂ ಅದರಿಂದ ಸ್ವಲ್ಪ ಸಹಾಯವೇನೂ ಆಗಬಹುದು. ಆದರೆ ಆ ದಿವ್ಯಜ್ಞಾನಿಯ ಬೋಧನೆ ಇದಲ್ಲ. ಆತ ನೀವು ನಿಮ್ಮ ಶರೀರದಲ್ಲಿ ತೋರಿಬರುವ ಸಂವೇದನೆಗಳೊಂದಿಗೆ ಕೆಲಸ ಮಾಡಬೇಕು ಎಂದು ಹೇಳಿದ. ಬುದ್ಧನಿಗಿಂತ ಮೊದಲು ಹಲವು ಧರ್ಮಗುರುಗಳಿದ್ದರು. ಬುದ್ಧನ ಸಮಕಾಲೀನ ಗುರುಗಳೂ ಹಲವರಿದ್ದರು. ಬುದ್ಧನ ನಂತರವೂ ಗುರುಗಳು ಇದ್ದರು. ಅಶ್ಲೀಲ ಅಭ್ಯಾಸಗಳಲ್ಲಿ ತೊಡಗಿದ್ದ ಕೆಲವು ಗುರುಗಳನ್ನು ಬಿಟ್ಟು ಹೆಚ್ಚು ಕಡಿಮೆ ಉಳಿದ ಎಲ್ಲ ನಿಜವಾದ ಸಂತ ಪುರುಷರು ಒಂದನ್ನೇ ಬೋಧಿಸಿದರು. ನಿಮ್ಮ ಇಂದ್ರಿಯಗಳ ವಸ್ತುಗಳಿಗೆ ಪ್ರತಿಕ್ರಿಯೆ ಮಾಡಬೇಡಿ. ಆಕಾರ, ಬಣ್ಣ, ಬೆಳಕು, ಶಬ್ದ, ಗಂಧ, ರಸ, ಸ್ಪರ್ಶ, ಆಲೋಚನೆ ಇತ್ಯಾದಿ ಅವು ಮನಸ್ಸಿಗೆ ಇಷ್ಟವಾದವುಗಳಿರಬಹುದು, ಇಷ್ಟವಾಗದಂಥವೂ ಇರಬಹುದು. ಅವಕ್ಕೆ ಪ್ರತಿಕ್ರಿಯೆ ಮಾಡಬೇಡಿ. ರಾಗವನ್ನು, ದ್ವೇಷವನ್ನು ಉತ್ಪತ್ತಿ ಮಾಡಿಕೊಳ್ಳಬೇಡಿ. ಇದು ಬುದ್ಧನ ಹೊಚ್ಚ ಹೊಸ ಬೋಧನೆ ಏನೂ ಆಗಿರಲಿಲ್ಲ. ಇದು ಆತನ ಜ್ಞಾನವಾಗಿರಲಿಲ್ಲ. ಆತನ ಬೋಧಿ, ಆತನ ಜ್ಞಾನ ಸಮಸ್ಯೆಯ ಆಳಕ್ಕೆ ಇಳಿಯುವುದಾಗಿತ್ತು. ಉಳಿದವರೆಲ್ಲ ಪಂಚೇಂದ್ರಿಯಗಳು ಮತ್ತು ಚಿತ್ತ ಮತ್ತು ಅವುಗಳ ವಿಷಯಗಳಾದ ಹೊರಜಗತ್ತಿನ ವಸ್ತುಗಳು. ಇವುಗಳಿಗೆ ಪೂರ್ತಿ ಮಹತ್ವ ಕೊಟ್ಟರು. ಏಕೆಂದರೆ ರಾಗ ಮತ್ತು ದ್ವೇಷವು ಹುಟ್ಟುವುದು ಇಂದ್ರಿಯಗಳು ಅವುಗಳ ವಿಷಯಗಳ ಜೊತೆ ಸಂಪರ್ಕಕ್ಕೆ ಬರುವ ಕಾರಣದಿಂದ ಎಂಬುದು ಅವರಿಗೆ ಅರಿವಾಗಿತ್ತು. ಮೇಲ್ನೋಟಕ್ಕೆ ಇದು ಹಾಗೇ ತೋರುತ್ತದೆ. ಆದರೆ ಬುದ್ಧನ ಸಂಶೋಧನೆ ಸಳಾಯತನ ಪಚ್ಚಯ ಫಸ್ಸ, ಆರೂ ಇಂದ್ರಿಯಗಳು ಅವುಗಳ ಸಂಬಂಧದ ವಿಷಯದೊಡನೆ ಸಂಪರ್ಕಕ್ಕೆ ಬರುತ್ತವೆ. ಮತ್ತು ಫಸ್ಸ ಪಚ್ಚಯ ವೇದನ, ಈ ಸಂಪರ್ಕದಿಂದಾಗಿ ಶರೀರದ ಮೇಲೆ ಹಿತಕರವಾದ ಅಥವಾ ಅಹಿತಕರವಾದ ಸಂವೇದನೆಗಳು ಆರಂಭವಾಗುತ್ತವೆ. ಮತ್ತು ವೇದನಾ ಪಚ್ಚಯ ತಣಃ, ಶರೀರದ ಮೇಲೆ ಸಂವೇದನೆಯ ಅನುಭವವಾದ ನಂತರ ರಾಗ ಅಥವಾ ದ್ವೇಷ ಆರಂಭವಾಗುತ್ತದೆ. ಈ ಕೊಂಡಿ ಗೊತ್ತಿರಲಿಲ್ಲ, ಅರಿವಿಗೆ ಬಂದಿರಲಿಲ್ಲ. ಆದ್ದರಿಂದ ಜನರು ತಮ್ಮ ರಾಗ ಮತ್ತು ದ್ವೇಷಗಳಿಂದ ಹೊರಬರಲು ಸಾಧನೆ ಮಾಡುತ್ತಿದ್ದರೂ ಅದು ಕೇವಲ ಮೇಲೆ ಮೇಲೆ ಉಳಿದು ಹೋಗುತ್ತಿತ್ತು, ಬೇರನ್ನು ಮುಟ್ಟುತ್ತಲೇ ಇರಲಿಲ್ಲ. ಶರೀರದ ಮೇಲಿನ ಸಂವೇದನೆಗಳನ್ನು ನೋಡುತ್ತಾ ಆಳಕ್ಕೆ ಇಳಿದು ಬೇರು ಸಹಿತ ಕಲ್ಮಶಗಳನ್ನು ಹೊರತೆಗೆಯಬೇಕೆಂದು ಅವರಿಗೆ ತಿಳಿದಿರಲಿಲ್ಲ. ಇದು ಮನುಷ್ಯ ಜಾತಿಗೆ ಬುದ್ಧನ ಕೊಡುಗೆ, ದುಃಖದ ಆಳವನ್ನು ಶೋಧಿಸಿ ಹೊರತೆಗೆಯುವುದು. ನಾವು ಇದನ್ನು ಬಿಟ್ಟು ಬಿಟ್ಟರೆ, ತಪ್ಪಿಸಿಬಿಟ್ಟರೆ, ಆಗ ನಮ್ಮ ಅರಿವು ಅಪೂರ್ಣವಾಗುತ್ತದೆ. ಶರೀರದ ಸಂವೇದನೆಗಳ ಬಗ್ಗೆ ಅರಿವು, ಮತ್ತು ಸಂವೇದನೆಗಳು ಹಿತಕರವಾಗಿರಲಿ ಅಹಿತಕರವಾಗಿರಲಿ, ಅವುಗಳ ಬಗ್ಗೆ ಸಮತೆ. ಈ ಎರಡೂ ಈ ವಿಪಶ್ಯನ ಎಂಬ ಗಾಡಿಯ ಚಕ್ರಗಳು. ಈ ಎರಡೂ ಈ ವಿಪಶ್ಯನ ಎಂಬ ಹಕ್ಕಿಯ ರೆಕ್ಕೆಗಳು. ನಿಮ್ಮ ಅಭಿವೃದ್ಧಿಗೆ ಇವೆರಡೂ ಗಾತ್ರದಲ್ಲೂ ಮತ್ತು ಶಕ್ತಿಯಲ್ಲೂ ಸಮಸಮವಾಗಿರಬೇಕು. ನೀವು ನಿಮ್ಮ ಉಸಿರಾಟವನ್ನು ಗಮನಿಸಲು ಆರಂಭಿಸಿದಿರಿ ಮತ್ತು ಸಣ್ಣ ಜಾಗದಲ್ಲಿ ಗಮನಿಸಲು ತೊಡಗಿದಿರಿ. ಆತ ನೀವು ಹಾಗೆ ಮಾಡಬೇಕೆಂದು ಹೇಳಲು ಒಂದು ಕಾರಣ ಇತ್ತು. ದೊಡ್ಡ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಮನಸ್ಸು ಅಷ್ಟು ಸೂಕ್ಷ್ಮವಾಗಲಾರದು. ಮನಸ್ಸು ಕೇವಲ ಬಹಳ ಸ್ಥೂಲ ಸಂವೇದನೆಗಳನ್ನು, ಇಲ್ಲಿ ಬಹಳ ಸ್ಥೂಲವಾದ ನೋವನ್ನು, ಅಲ್ಲಿ ಒತ್ತಡವನ್ನು, ಇಲ್ಲಿ ಬಿಸಿಯನ್ನು ಅನುಭವಕ್ಕೆ ತಂದುಕೊಳ್ಳುತ್ತಿತ್ತು. ಅದು ಯಾವಾಗಲೂ ತೀಕ್ಷ್ಣವಾಗಲಾರದು. ಸ್ಥಳ ಕಿರಿದಾದಷ್ಟು ಮನಸ್ಸು ಬಹಳ ತೀಕ್ಷ್ಣವೂ ಬಹಳ ಸೂಕ್ಷ್ಮವೂ ಸಂವೇದನಶೀಲವೂ ಆಗುತ್ತದೆ. ಮತ್ತು ನೀವು ಮೂರನೆಯ ದಿನವನ್ನು ತಲುಪುವ ವೇಳೆಗೆ ಈ ಸ್ಥಳದಲ್ಲಿ ನೀವು ಸಂವೇದನೆಯನ್ನು ಅರಿಯತೊಡಗಿದಿರಿ. ನೀವು ಸ್ಥಳವನ್ನು ಮತ್ತೂ ಕಿರಿದು ಮಾಡಿದಿರಿ ಮತ್ತು ಈ ಸಣ್ಣ ಕಿರಿಯ ಕ್ಷೇತ್ರದಲ್ಲೇ ಸಂವೇದನೆ ಅರಿಯತೊಡಗಿದಿರಿ. ನಿಮ್ಮ ಇಡೀ ಶರೀರದಲ್ಲಿ ಎಲ್ಲ ಕಡೆ ಸಂವೇದನೆಗಳು ಅರಿವಾಗತೊಡಗಿದವು. ಮುಕ್ತಿಯ ಮಾರ್ಗದಲ್ಲಿ ಇದು ಬಹುಮುಖ್ಯ ಘಟ್ಟ. ಯಾರೇ ಆಗಲಿ, ಅವು ಸ್ಥೂಲವೇ ಇರಲಿ ಸೂಕ್ಷ್ಮವೇ ಇರಲಿ, ಎಲ್ಲ ಕಡೆ ಸಂವೇದನೆಗಳನ್ನು ಅರಿಯಬಲ್ಲ ಈ ನೆಲೆಯನ್ನು ಎಲ್ಲರೂ ತಲುಪಲೇಬೇಕು. ಶರೀರದ ಯಾವ ಅಂಗವೂ ಸಂವೇದನೆಗಳ ಅರಿವಾಗದೆ ಖಾಲಿಯಾಗಿ ಮೂರ್ಛಿತವಾಗಿ ಉಳಿಯಬಾರದು. ಎಲ್ಲ ಕಡೆ ಎಲ್ಲ ಸಮಯದಲ್ಲಿ ಸಂವೇದನೆಗಳು ಇದ್ದೇ ಇರುತ್ತವೆ. ಆದರೆ ನಿಮ್ಮ ಮನಸ್ಸು ಅವುಗಳನ್ನು ಗ್ರಹಿಸುವಷ್ಟು ಸೂಕ್ಷ್ಮವಾಗಬೇಕು. ಇದು ಬಹುಮುಖ್ಯ ನಿಲುಗಡೆ. ಆದರೆ ಇದನ್ನು ನೀವು ಬಲವಂತವಾಗಿ ಮಾಡಿಕೊಳ್ಳಲಾಗುವುದಿಲ್ಲ. ಅದು ಸಹಜವಾಗಿ ಆಗಬೇಕು. ನಿಮ್ಮ ಕೆಲಸ ಮುಂದೆ 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 ಹೋಗುತ್ತಿರಬೇಕು. ಎಲ್ಲಿ ಸಂವೇದನೆ ತೋರದೋ ಅಲ್ಲಿ ಒಂದು ನಿಮಿಷ ನಿಲ್ಲಿ, ಮುಂದೆ ಹೋಗಿ, ಮತ್ತೆ ನಿಲ್ಲಿ. ಬಹಳ ತಾಳ್ಮೆಯಿಂದ, ಬಹಳ ಸಹನೆಯಿಂದ ನಿಮ್ಮ ಮನಸ್ಸು ಸೂಕ್ಷ್ಮವಾಗುವುದನ್ನು ಮತ್ತೆ ಸೂಕ್ಷ್ಮತರವಾಗುವುದನ್ನು ನೀವೇ ನೋಡುತ್ತೀರಿ. ಅದು ಚುರುಕಾಗುತ್ತಾ, ಹೆಚ್ಚು ಹೆಚ್ಚು ಚುರುಕಾಗುತ್ತಾ ಎಲ್ಲೆಡೆ ಸಂವೇದನೆಗಳನ್ನು ಅರಿಯತೊಡಗುತ್ತದೆ. ಮತ್ತೊಂದು ಮುಖ್ಯ ನಿಲ್ದಾಣ, ಮತ್ತೆ ಬಹುಮುಖ್ಯ ನಿಲ್ದಾಣ, ಇಡೀ ಶರೀರ ಮತ್ತು ಮನಸ್ಸಿನ ರಚನೆ ಕರಗಿದ ಅನುಭವ ಆಗುವುದು. ಅದು ಕೇವಲ ಕಂಪನ, ಕಂಪನ, ಅದಿರುವಿಕೆ, ಅದಿರುವಿಕೆಯಾಗಿ ಬದಲಾಗುತ್ತದೆ. ಆತ ಇದನ್ನು ಭಂಗ ಎಂದು ಕರೆದ. ಭಂಗ ಎಂದರೆ ಕರಗುವುದು, ಪೂರ್ಣ ಜಿನುಗಿ ಹೋಗುವುದು. ಮತ್ತೆ ಇದಕ್ಕಾಗಿ ನೀವೇನೂ ಮಾಡಲಾಗುವುದಿಲ್ಲ. ಅದು ಸಹಜವಾಗಿ ಆಗಲು ಬಿಡಿ. ನೀವು ಅರಿಯುತ್ತಲೇ ಇರಿ. ನಿಮ್ಮ ಮನಸ್ಸು ಸೂಕ್ಷ್ಮವಾಗುತ್ತಾ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಸಹಜವಾಗಿಯೇ ಚುರುಕಾಗುತ್ತಾ ಚೂಪಾಗುತ್ತಾ ಹೋಗುತ್ತದೆ. ಪ್ರಕೃತಿಯ ನಿಯಮವೇ ಇದು. ಗಟ್ಟಿಗಟ್ಟಿಯಾದ ಒತ್ತೊತ್ತಾದ ಸ್ಥೂಲ ಸಂವೇದನೆಗಳು ತುಂಡಾಗುತ್ತಾ ಭಾಗವಾಗುತ್ತಾ ಬೇರೆ ಬೇರೆಯಾಗುತ್ತಾ ಹೋಗುತ್ತವೆ. ನಂತರ ಕರಗುತ್ತಾ ಜಿನುಗುತ್ತಾ ಕರಗುತ್ತಾ ಹೋಗುತ್ತವೆ. ಇದೇ ಭಂಗ. ಈ ಸ್ಥಿತಿಯಲ್ಲಿ ಇಡೀ ಶರೀರ ಘನತ್ವವನ್ನೆಲ್ಲ ಕಳೆದುಕೊಂಡು ಅತಿ ನವಿರಾದ ಹಗುರಾದ ಕಂಪನಗಳ ಅಲೆ ಅಲೆಗಳ ಗುಳ್ಳೆ ಗುಳ್ಳೆಗಳ ಪುಂಜಪುಂಜವಾಗಿ ತೋರತೊಡಗುತ್ತದೆ. ಇದು ಬಹುಮುಖ್ಯ ನಿಲ್ದಾಣ. ಆದರೂ ಇದು ಬಲು ಅಪಾಯಕಾರಿ ಅನುಭವ ಎನ್ನುತ್ತಾನೆ ಬುದ್ಧ. ಅಪಾಯಕಾರಿ ಎಂದರೆ ಬಹಳ ಗಟ್ಟಿಯಾದ ಸ್ಥೂಲವಾದ ಕಷ್ಟಕರ ಸಂವೇದನೆಗಳಲ್ಲೇ ಹಾಯುತ್ತಿದ್ದು, ಇದ್ದಕ್ಕಿದ್ದ ಹಾಗೆ ನೀವು ಈ ಬಹಳ ಆನಂದಕರವಾದ ಬಹು ಹಿತಕರವಾದ ನವಿರಾದ ಪ್ರವಾಹದ ಅನುಭವ ಪಡೆಯುತ್ತೀರಿ. ಮನಸ್ಸಿನ ಹಳೆಯ ಅಭ್ಯಾಸ ಬಲದಂತೆ ನೀವು ಇದರ ಬಗ್ಗೆ ಆಸೆಯನ್ನು ಬೆಳೆಸಿಕೊಂಡು ಬಿಡುತ್ತೀರಿ. ಆಹಾ, ಎಂಥ ಅದ್ಭುತವಾಗಿದೆ ಎನ್ನುತ್ತೀರಿ. ಅವನು ಹೇಳುತ್ತಾನೆ, ಇದೇ ಅದರ ಅಪಾಯ, ಬಲು ದೊಡ್ಡ ಅಪಾಯ. ಯಾರೇ ಆದರೂ ಅಹಿತಕರ ಕಷ್ಟಗಳ ಅನುಭವಗಳ ಬಗ್ಗೆ, ಸಂವೇದನೆಗಳ ಬಗ್ಗೆ ಸಮತೆಯಿಂದ ಇರಬಹುದು. ಏಕೆಂದರೆ ಇವು ಬದಲಾಗುತ್ತವೆ ಮತ್ತು ಮುಂದೆ ಸೂಕ್ಷ್ಮವಾದ ಸಂವೇದನೆ ಉಳಿದವರಿಗೂ ಬಂದಂತೆ ನನಗೂ ಬರಬಹುದು ಎನ್ನುವ ನಿರೀಕ್ಷಣೆಯಲ್ಲಿ ಇರುತ್ತೀರಿ. ಆದರೆ ಸೂಕ್ಷ್ಮವಾದ ಈ ಅನುಭವ ಬಂದಾಗ ಇದಕ್ಕೆ ಅಂಟಿಕೊಂಡು ಬಿಡುತ್ತೀರಿ. ಈ ಘಟ್ಟ ಬಹಳ ಹೆದರಿಕೆ ಹುಟ್ಟಿಸುವಂಥದ್ದು, ಬಹಳ ಅಪಾಯಕಾರಿ. ಇದರ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬಾರದು. ಈ ಹಿತಕರ ಸಂವೇದನೆಗಳಿಗೆ ಅಂಟಿಕೊಳ್ಳಬಾರದೆಂದು ಬಹಳ ಜಾಗ್ರತೆಯಿಂದ ಇರಬೇಕು. ಇಲ್ಲದಿದ್ದರೆ ಬೆಳವಣಿಗೆ ನಿಂತು ಹೋಗುತ್ತದೆ. ಬೆಳವಣಿಗೆ ಮುನ್ನಡೆ ನಿಲ್ಲುವುದಷ್ಟೇ ಅಲ್ಲ, ಹಿನ್ನಡೆ ಆರಂಭವಾಗುತ್ತದೆ. ಹಿನ್ನಡೆ ಏಕೆಂದರೆ ನೀವು ಹೊಸ ಬಯಕೆಯನ್ನು, ಹೊಸ ರಾಗವನ್ನು, ಹೊಸ ಅಂಟನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೀರಿ. ಈ ರೀತಿಯ ನವಿರಾದ ಹಿತಕರವಾದ ಸಂವೇದನೆಗಳು ಬದಲಾದಾಗ ಇದು ಬದಲೇ ಆಗುತ್ತದೆ. ಇದು ಶಾಶ್ವತವಲ್ಲ, ಇದು ಬರುತ್ತದೆ ಮತ್ತು ಹೋಗುತ್ತದೆ. ಈಗ ಬಹಳ ಆಳದಲ್ಲಿ ಬೇರೂರಿದ್ದ ಯಾವುದಾದರೊಂದು ಸಂಖಾರವು ಮೇಲೆದ್ದು ಬರುತ್ತದೆ. ಈ ಭಂಗಸ್ಥಿತಿ ಬಾರದಿದ್ದರೆ ಈ ಆಳ ಸಂಖಾರವು ಮೇಲೆ ಬರುತ್ತಲೂ ಇರಲಿಲ್ಲ. ಈ ರೀತಿಯ ಸೂಕ್ಷ್ಮ ಸಂವೇದನೆಯ ಅನುಭವವಾಗತೊಡಗಿದ್ದರಿಂದ, ನೀವು ಭಂಗಸ್ಥಿತಿಗೆ ತಲುಪಿದ್ದರಿಂದ ಮಾತ್ರ ಈ ಆಳವಾದ ಸಂಖಾರ ಮೇಲೆದ್ದು ಬಂದಿತು. ಈಗ ಇದು ಬಹಳ ಸ್ಥೂಲ ಮಾದರಿಯದೇ ಇರಬಹುದು. ಮತ್ತೆ ನೀವು ಬಹಳ ಅಹಿತಕರ ಸಂವೇದನೆಗಳನ್ನೇ ಅನುಭವಿಸತೊಡಗುವಿರಿ. ಈಗ ನಿಮಗೆ ಬಹಳ ನಿರಾಸೆಯಾಗುತ್ತದೆ, ನಾನು ಹಿನ್ನಡೆಯುತ್ತಿದ್ದೇನೆ ಎಂದು ನಿಮಗೆ ಅನ್ನಿಸತೊಡಗುತ್ತದೆ. ಎಂಥ ಅದ್ಭುತ ಸಂವೇದನೆಗಳಿದ್ದವು, ಈಗ ನೋಡು ಅದು ಇಲ್ಲವೇ ಇಲ್ಲ. ಈಗ ನನಗೆ ಮತ್ತದೇ ದುಃಖಕರ ಸಂವೇದನೆಗಳು. ನೀವು ಹೀಗೆಂದುಕೊಂಡರೆ ನಿಮಗೆ ಧರ್ಮವೆಂದರೆ ಏನು ಎಂದು ಅರ್ಥವಾಗಲಿಲ್ಲ. ನೀವು ಸಂವೇದನೆಗಳ ಆಟ ಆಡಲಾರಂಭಿಸಿದ್ದೀರಿ. ಇದನ್ನೇ ನಾವು ಜೀವನವಿಡೀ ಮಾಡುವುದು. ಒಂದು ಶಬ್ದ ಹಿತವಾದದ್ದೋ ಅಹಿತವಾದದ್ದೋ, ಒಂದು ದೃಶ್ಯ ಹಿತವಾದದ್ದೋ ಅಹಿತವಾದದ್ದೋ, ಒಂದು ಗಂಧ ಹಿತವಾದದ್ದೋ ಅಹಿತವಾದದ್ದೋ, ಒಂದು ರಸ ಹಿತವಾದದ್ದೋ ಅಹಿತವಾದದ್ದೋ, ಒಂದು ಆಲೋಚನೆ ಹಿತವಾದದ್ದೋ ಅಹಿತವಾದದ್ದೋ. ಈಗ ಇದೇ ರೀತಿ ಶರೀರದಲ್ಲಿ ತೋರಿದ ಒಂದು ಸಂವೇದನೆ ಹಿತವಾದದ್ದೋ ಅಹಿತವಾದದ್ದೋ, ನೀವು ಅದೇ ರಾಗದ ಪ್ರತಿಕ್ರಿಯೆ ಮಾಡಲಾರಂಭಿಸಿದಿರಿ, ಅದೇ ದ್ವೇಷದ ಪ್ರತಿಕ್ರಿಯೆ ಆರಂಭಿಸಿದಿರಿ. ಎಂದರೆ ನಿಮ್ಮಲ್ಲಿ ಆದ ಪರಿವರ್ತನೆಯಾದರೂ ಏನು? ನೀವು ಧರ್ಮವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಎಷ್ಟೇ ಸಲ ಎಚ್ಚರಿಕೆ ಕೊಡುತ್ತಿದ್ದರೂ ಕೆಲವು ವಿದ್ಯಾರ್ಥಿಗಳು, ನಿಜ ಕೆಲವೇ ವಿದ್ಯಾರ್ಥಿಗಳಷ್ಟೇ, ಶಿಬಿರದ ಮೇಲೆ ಶಿಬಿರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಸಾಧನಾ ವಿಧಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಸುಖಕರ ಸಂವೇದನೆಗಳನ್ನು ಆಸ್ವಾದಿಸುತ್ತಾರೆ, ಸವಿಯುತ್ತಾರೆ ಮತ್ತು ದುಃಖಕರ ಸಂವೇದನೆಗಳ ಬಗ್ಗೆ ದ್ವೇಷ ಬೆಳೆಸಿಕೊಳ್ಳುತ್ತಾರೆ. ಅವರು ಆಟವಾಡತೊಡಗುತ್ತಾರೆ. ಸಂವೇದನೆಗಳ ಆಟ, ಸಂವೇದನೆಗಳ ಆಟ, ಇದು ವಿಪಶ್ಯನ ಅಲ್ಲ, ಖಂಡಿತ ಅಲ್ಲ. ಈ ಸಾಧನಾ ವಿಧಿಯನ್ನು, ಇದರ ಸಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನೀವು ಬಹಳ ಜಾಗರೂಕರಾಗಿರಬೇಕು. ಆಗ ಮಾತ್ರ ನೀವು ಸರಿಯಾಗಿ ಕೆಲಸ ಮಾಡಬಲ್ಲಿರಿ ಮತ್ತು ಅದರ ಸರಿಯಾದ ಲಾಭ ಪಡೆಯಬಲ್ಲಿರಿ. ನೀವು ಬೇರಿನವರೆಗೆ ಇಳಿಯಬೇಕು, ಸಂವೇದನೆಗಳವರೆಗೆ ಇಳಿಯಬೇಕು ಮತ್ತು ಈ ಸಂವೇದನೆಗಳ ಮಟ್ಟದಲ್ಲಿ ಸಮತೆಯಿಂದ ಇರಬೇಕು. ಎಂಥ ಸಂವೇದನೆ ತೋರಲಿ ಸಮತೆಯಿಂದ ಇರಬೇಕು. ಪ್ರತಿಯೊಂದು ಸಂವೇದನೆಯು, ಅದು ಸ್ಥೂಲವಿರಲಿ ಸೂಕ್ಷ್ಮವಿರಲಿ, ಒಂದೇ ಸ್ವಭಾವವುಳ್ಳವು. ತೋರುತ್ತವೆ, ಮರೆಯಾಗುತ್ತವೆ, ಹುಟ್ಟುತ್ತವೆ, ಸಾಯುತ್ತವೆ. ಇದನ್ನೇ ನೀವು ಅನುಭವಕ್ಕೆ ತಂದುಕೊಳ್ಳಬೇಕು. ಗಟ್ಟಿಯಾದ, ತೀವ್ರವಾದ, ಒತ್ತೊತ್ತಾದ ಸ್ಥೂಲ ಸಂವೇದನೆಗಳು ತೋರಿದಾಗ ಅವುಗಳ ಉತ್ಪತ್ತಿಯಾಗುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವು ಹೊರಟು ಹೋಗುತ್ತವೆ. ಅವು ಮೇಲೆ ಬರುತ್ತವೆ, ಸ್ವಲ್ಪ ಹೊತ್ತು ನಿಂತಂತೆ ತೋರುತ್ತವೆ ಮತ್ತು ಹೊರಟು ಹೋಗುತ್ತವೆ. ಇದೇ ಸ್ಥೂಲವಾದ, ತೀವ್ರವಾದ ಗಟ್ಟಿ ಸಂವೇದನೆಗಳು ಕರಗುತ್ತವೆ ಮತ್ತು ಕೇವಲ ಕಂಪನಗಳಾಗಿ ಬದಲಾಗುತ್ತವೆ. ಆದರೆ ಈ ಹಗುರ ಕಂಪನಗಳ ಸ್ವಭಾವವು ಒಂದೇ, ತೋರುತ್ತವೆ ಮತ್ತು ಹೊರಟು ಹೋಗುತ್ತವೆ, ಎದ್ದು ಬರುತ್ತವೆ, ಹೊರಟು ಹೋಗುತ್ತವೆ, ಉದಯ ವ್ಯಯ. ಈಗ ಇವು ಬಹಳ ಬೇಗ ಬೇಗ ಶೀಘ್ರಗತಿಯಲ್ಲಿ ಏಳುತ್ತವೆ, ಎದ್ದೊಡನೆ ಮಾಯವಾಗುತ್ತದೆ, ಏಳುತ್ತವೆ, ಎದ್ದೊಡನೆ ಮಾಯವಾಗುತ್ತವೆ, ಬಹಳ ಬೇಗನೆ, ಬಹಳ ಮೇಲಿಂದ ಮೇಲೆ ಉದಿಸಿ ವ್ಯಯವಾಗುತ್ತದೆ. ಸ್ವಭಾವ ಇವುಗಳದೂ ಅದೇ. ಈ ವಿಷಯ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲಬೇಕು. ನೋಡು, ಇದೂ ಬದಲಾಗುತ್ತದೆ, ಬದಲಾಗುತ್ತದೆ, ಅನಿಚ್ಚ, ಅನಿಚ್ಚ. ಆದ್ದರಿಂದ ರಾಗಬೇಡ, ದ್ವೇಷಬೇಡ, ರಾಗಬೇಡ. ಹೀಗೇ ಮಾತ್ರ ನೀವು ನಿಮ್ಮ ಮನಸ್ಸಿನ ಸ್ವಭಾವವನ್ನು ಬದಲಾಯಿಸಬಹುದು. ಇಲ್ಲದಿದ್ದರೆ ಮನಸ್ಸಿನ ಆಳದಲ್ಲಿ ಈ ಸಂವರ್ಧನೆಯ ಪ್ರಕ್ರಿಯೆ ಅಥವಾ ಬಲು ಬೇಗ ಬೇಗ ಬೆಳೆಯುವಿಕೆ ಮುಂದುವರಿಯುತ್ತದೆ. ಸಂಖಾರಗಳ ಮೇಲೆ ಸಂಖಾರಗಳು, ಪ್ರತಿ ಘಳಿಗೆ ನೀವು ಒಂದಿಲ್ಲೊಂದು ಸಂಖಾರವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಜೀವವಿರುವವರೆಗೆ ಸಂವೇದನೆಗಳು ಇದ್ದೇ ಇರುತ್ತವೆ. ಪ್ರತಿ ಘಳಿಗೆ ಒಂದಿಲ್ಲೊಂದು ಸಂವೇದನೆ ಇದ್ದೇ ಇರುತ್ತದೆ ಮತ್ತು ಆಳದ ಮನಸ್ಸು ಈ ಸಂವೇದನೆಗಳೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿ ಇರುತ್ತದೆ. ನೀವು ಎಚ್ಚರವಾಗಿರಬಹುದು, ಮಲಗಿರಬಹುದು, 24 ತಾಸುಗಳು ಒಳಮನಸ್ಸು ಸಂವೇದನೆಗಳ ಸಂಪರ್ಕದಲ್ಲೇ ಇರುತ್ತದೆ. ಉದಾಹರಣೆಗೆ, ನೀವು ಗಾಢನಿದ್ರೆಯಲ್ಲಿದ್ದೀರಿ. ಗಾಢನಿದ್ರೆ ಎಂದರೂ ನಿಜವಾಗಿ ನಿಮ್ಮ ಜಾಗೃತ ಚಿತ್ತ ಅಥವಾ ಮೇಲ್ಮನಸ್ಸು ಮಾತ್ರ ಆಳನಿದ್ರೆಯಲ್ಲಿದೆ. ಸುಪ್ತ ಮನಸ್ಸು ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು ಯಾವಾಗಲೂ ಶರೀರದ ಸಂವೇದನೆಗಳಿಗೆ ಎಚ್ಚೆತ್ತೇ ಇರುತ್ತದೆ. ಒಂದು ಸೊಳ್ಳೆ ನಿಮ್ಮನ್ನು ಕಚ್ಚಿತು ಎನ್ನೋಣ. ಈ ಸುಪ್ತಚಿತ್ತ ಎನಿಸಿಕೊಳ್ಳುವ ಮನಸ್ಸಿನ ಭಾಗಕ್ಕೆ ತಕ್ಷಣ ಅಹಿತಕರ ಸಂವೇದನೆಯ ಅರಿವಾಗುತ್ತದೆ. ಅದು ಈ ಸೊಳ್ಳೆಯನ್ನು ಓಡಿಸುತ್ತದೆ, ಸೊಳ್ಳೆಯನ್ನು ಕೊಲ್ಲುತ್ತದೆ. ಇನ್ನು ಈ ಅಹಿತಕರ ಸಂವೇದನೆ ಇದ್ದರೆ ಅದು ಕಚ್ಚಿದ ಜಾಗವನ್ನು ಉಜ್ಜುತ್ತದೆ ಅಥವಾ ಸವರುತ್ತದೆ. ಇಡೀ ರಾತ್ರಿ ಸೊಳ್ಳೆ ಬರುತ್ತದೆ, ಕಚ್ಚುತ್ತದೆ, ಬರುತ್ತದೆ, ಕಚ್ಚುತ್ತದೆ. ನಿಮಗೆ ಇದರ ಅರಿವೇ ಇರುವುದಿಲ್ಲ, ಎಂದರೆ ನಿಮ್ಮ ಜಾಗೃತ ಚಿತ್ತಕ್ಕೆ ಇದರ ಅರಿವೇ ಇಲ್ಲ. ಇದರಿಂದ ಜಾಗೃತ ಚಿತ್ತಕ್ಕೂ ಸುಪ್ತ ಚಿತ್ತಕ್ಕೂ ಮಧ್ಯೆ ದೊಡ್ಡ ದೊಡ್ಡ ಗೋಡೆ ಇದೆಯೆಂಬುದು ಸ್ಪಷ್ಟವಾಗುತ್ತದೆ. ಇದೇ ರೀತಿ ನೀವು ಎಚ್ಚೆತ್ತಿರುವಾಗ ನಿಮ್ಮ ಜಾಗೃತ ಚಿತ್ತ ಹೊರಪ್ರಪಂಚದ ವಸ್ತುಗಳಲ್ಲಿ ವ್ಯಸ್ತವಾಗಿರುತ್ತದೆ, ಆದರೆ ಸುಪ್ತಚಿತ್ತ ಎಡೆಬಿಡದೆ ಶರೀರದ ಸಂವೇದನೆಗಳ ಜೊತೆಗೇ ಇರುತ್ತದೆ ಮತ್ತು ಅವುಗಳಿಗೆ ಪ್ರತಿಕ್ರಿಯೆ ಮಾಡುತ್ತಿರುತ್ತದೆ. ಶರೀರದಲ್ಲಿ ಎಲ್ಲಾದರೂ ಒತ್ತಡ ಇದ್ದರೆ ಸುಪ್ತಚಿತ್ತ ಪ್ರತಿಕ್ರಿಯೆ ಮಾಡುತ್ತದೆ, ಎಲ್ಲಾದರೂ ನೋವಿದ್ದರೆ ಸುಪ್ತಚಿತ್ತ ಪ್ರತಿಕ್ರಿಯೆ ಮಾಡುತ್ತದೆ, ಎಲ್ಲಾದರೂ ನಮೆ ಇದ್ದರೆ ಸುಪ್ತಚಿತ್ತ ಪ್ರತಿಕ್ರಿಯೆ ಮಾಡುತ್ತದೆ. ಈ ಪ್ರತಿಕ್ರಿಯೆ ಸತತವಾಗಿ ನಡೆದಿರುತ್ತದೆ. ಇದು ನಿಮ್ಮ ಸುಪ್ತಚಿತ್ತದ ಅಭ್ಯಾಸವೇ ಆಗಿಬಿಟ್ಟಿದೆ. ಈ ಅಭ್ಯಾಸವನ್ನು ಬೇರು ಸಹಿತ ಬದಲಾಯಿಸದಿದ್ದರೆ ನೀವು ನಿಮ್ಮ ದುಃಖದಿಂದ ಹೊರಬರಲಾರಿರಿ, ನಿಮ್ಮ ಸಂಕಟಗಳಿಂದ ಮುಕ್ತರಾಗಲಾರಿರಿ. ನೀವು ಕೇವಲ ಕೊಂಬೆಯನ್ನು, ರೆಂಬೆಯನ್ನು, ಎಲೆಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ಕತ್ತರಿಸಬಹುದು, ಆದರೆ ಈ ಮನಸ್ಸೆಂಬ ಮರದ ಬೇರು ರೋಗಿಯಾಗಿರುತ್ತದೆ, ದೋಷದಿಂದ ಕೂಡಿದೆ. ಎಲ್ಲಿಯವರೆಗೆ ಬೇರು ರೋಗಿಯಾಗಿರುತ್ತದೋ ಅಲ್ಲಿಯವರೆಗೆ ಮರ ಎಂದೂ ಆರೋಗ್ಯವಾಗಿರಲಾರದು. ನಿಮ್ಮ ಸುಪ್ತಚಿತ್ತ ಎಂದರೆ ಒಳಮನಸ್ಸು ಅನಾರೋಗ್ಯದಿಂದ ಅಥವಾ ವಿಕಾರಗಳಿಂದ ಕೂಡಿರುವವರೆಗೆ ನಿಮ್ಮ ಜಾಗೃತ ಚಿತ್ತ ಎಂದರೆ ಮೇಲ್ಮನಸ್ಸು ಆರೋಗ್ಯವಾಗಿರಲಾರದು. ಆದ್ದರಿಂದ ಬುದ್ಧ ನಾವು ಒಳಮನಸ್ಸನ್ನು ಬೇರಿನಿಂದ ತಿದ್ದಬೇಕು ಎಂದು ಕಂಡುಹಿಡಿದ. ಇದನ್ನೇ ನೀವೀಗ ಮಾಡಹೊರಟಿರುವುದು. ನಾನು ನನ್ನ ಮನಸ್ಸಿನ ಬೇರಿನಿಂದ, ಬೇರಿನ ಬುಡದಿಂದ ಕೆಲಸ ಮಾಡಬೇಕು ಎನ್ನುವ ವಿಷಯ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಹಲವು ಮಾದರಿಯ ಧ್ಯಾನ ಪದ್ಧತಿಗಳು, ಹಲವು ಮಾದರಿಯ ಸಾಧನಾ ವಿಧಿಗಳು ಪ್ರಚಾರದಲ್ಲಿವೆ. ಅವುಗಳನ್ನು ಟೀಕಿಸುವುದು ನಮಗೆ ಬೇಡ. ಆದರೆ ಈ ವಿಧಿಯ ಬಗ್ಗೆ ಹೇಳಬೇಕೆಂದರೆ ಇದು ನೇರವಾಗಿ ಮನಸ್ಸಿನ ಆಳದಿಂದಲೇ ಕೆಲಸ ಆರಂಭಿಸುತ್ತದೆ. ನೀವು ಮನಸ್ಸಿನ ಈ ಆಳವನ್ನೇ ತಪ್ಪಿಸಿಬಿಟ್ಟರೆ ನಮ್ಮ ಉದ್ದೇಶವೇ ಸೋತು ಹೋಗುತ್ತದೆ, ಏಕೆಂದರೆ ಅಲ್ಲಿ ಸಂಖಾರಗಳ ಮೇಲೆ ಸಂಖಾರಗಳ ಸಂವರ್ಧನೆ ನಡೆಯುತ್ತಲೇ ಇರುತ್ತದೆ. ಪ್ರತಿ ಘಳಿಗೆಯೂ ನೀವು ರಾಗದ ಅಥವಾ ದ್ವೇಷದ, ರಾಗದ ಅಥವಾ ದ್ವೇಷದ ಸಂಖಾರಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತೀರಿ ಮತ್ತು ಯಾವಾಗಲೂ ಅಜ್ಞಾನದ ಸಂಖಾರಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತೀರಿ. ನಿಮಗೆ ಏನಾಗುತ್ತಿದೆ ಎಂಬುದೇ ತಿಳಿಯುವುದಿಲ್ಲ. ಇದೇ ದುಃಖ. ಪ್ರತಿಯೊಂದು ಸಂಖಾರವೂ ದುಃಖವೇ. ಸಂವರ್ಧನೆಯ ಎಷ್ಟೋ ಪಟ್ಟು ಬೆಳೆಯುವ ನಿಯಮವಂತೂ ಇದ್ದೇ ಇದೆ. ಸಸ್ಯ ಜಗತ್ತಿನಲ್ಲೂ ಹೊರಜಗತ್ತಿನಲ್ಲೂ ಈ ಸಂವರ್ಧನೆಯ ನಿಯಮ ಅಥವಾ ಪ್ರಕ್ರಿಯೆ ಇದ್ದೇ ಇದೆ. ಇದೇ ರೀತಿ ಮನಸ್ಸಿನ ಒಳಗೂ ಸಂವರ್ಧನೆ, ಬೆಳೆಯುವಿಕೆ ಸತತವಾಗಿ ನಡೆದಿದೆ ಮತ್ತು ಈ ಸಂವರ್ಧನೆಯನ್ನು ನಿಲ್ಲಿಸುವ ಮಾರ್ಗವೂ ಇದೆ ಮತ್ತು ಈ ಸ್ವಭಾವವನ್ನು ಬದಲಿಸಬಹುದಾಗಿದೆ. ಸಸ್ಯದ ಜಗತ್ತಿನಲ್ಲಿ ಆಲದ ಮರದ ಒಂದು ಸಣ್ಣ ಬೀಜ. ಅದರ ಬೀಜ ಎಳ್ಳಿನ ಕಾಳಿನಂತೆ ಬಹಳ ಸಣ್ಣದಾಗಿರುತ್ತದೆ. ಈ ಸಣ್ಣ ಬೀಜದಲ್ಲಿ ಎಷ್ಟು ದೊಡ್ಡ ಮರ ಹುದುಗಿದೆ! ಅದನ್ನು ನೆಟ್ಟರೆ ಬಲು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಇದರ ಆಯುಷ್ಯವೂ ಬಹಳ ಹೆಚ್ಚು. ಇದು ನೂರಾರು ವರ್ಷ ಬದುಕುತ್ತದೆ. ಒಂದೇ ಒಂದು ಬೀಜ ಮರವಾಗಿ ಬೆಳೆದು ಹಣ್ಣು ಬಿಡಲಾರಂಭಿಸಿದೆ ಎನ್ನಿ. ಪ್ರತಿ ಸುಗ್ಗಿಯಲ್ಲಿ ಹಲವು ನೂರು ಹಣ್ಣುಗಳನ್ನು ಬಿಡುತ್ತದೆ. ಹಲವು ನೂರು ವರ್ಷಗಳು, ಲಕ್ಷಾಂತರ ಹಣ್ಣುಗಳು ಹಣ್ಣಿನ ಮೇಲೆ ಹಣ್ಣನ್ನು ಬಿಡುತ್ತದೆ. ಒಂದೇ ಒಂದು ಬೀಜ. ಈ ಮರದ ಜೀವನ ಎಷ್ಟೇ ಹೆಚ್ಚಿರಬಹುದು, ಅಂತೂ ಅದು ಸಾಯುವ ಕಾಲ ಬಂದೇ ಬರುತ್ತದೆ. ಮರ ಮುಪ್ಪಾಗಿ ಬಿದ್ದು ಸತ್ತು ಹೋಯಿತು, ಇನ್ನು ಹಣ್ಣುಗಳನ್ನು ಬಿಡುವುದಿಲ್ಲ. ಮೇಲ್ನೋಟಕ್ಕೆ ಒಂದು ಬೀಜ ಲಕ್ಷಾಂತರ ಹಣ್ಣುಗಳನ್ನು ಕೊಟ್ಟು ಸತ್ತು ಹೋಯಿತು, ಅದರ ಕತೆ ಮುಗಿಯಿತು ಎಂದುಕೊಳ್ಳುತ್ತೇವೆ. ಆದರೆ ಅದರ ಕತೆ ಮುಗಿಯಲಿಲ್ಲ, ಸಂವರ್ಧನೆ ಮುಂದುವರಿಯುತ್ತದೆ. ಇದು ಹೇಗೆಂದು ಅರ್ಥ ಮಾಡಿಕೊಳ್ಳಿ. ಪ್ರಕೃತಿಯ ನಿಯಮ ಏನೆಂದರೆ ಈ ನೆಟ್ಟ ಬೀಜ, ಬಂದ ಮರ, ಬಿಟ್ಟ ಹಣ್ಣುಗಳು, ಈ ಪ್ರತಿ ಹಣ್ಣಿನಲ್ಲೂ ಅದರಂಥ ಗುಣವುಳ್ಳ ಒಂದೋ ಅಥವಾ ಹಲವಾರು ಬೀಜಗಳು ಇದ್ದೇ ಇರುತ್ತವೆ. ಪ್ರತಿ ಹಣ್ಣಿನಲ್ಲೂ ಬೀಜ ಮತ್ತು ಈ ಬೀಜದಲ್ಲಿ ದೊಡ್ಡ ಮರ ಹುದುಗಿದೆ. ಲಕ್ಷಾಂತರ ಹಣ್ಣುಗಳು, ಲಕ್ಷಾಂತರ ಬೀಜಗಳು, ಮತ್ತೆ ಎಲ್ಲ ಬೀಜಗಳೊಳಗೂ ದೊಡ್ಡ ದೊಡ್ಡ ಮರಗಳು. ಓ, ನಿಲುಗಡೆಯೇ ಇಲ್ಲದ ಸಂವರ್ಧನೆ, ನಿಲ್ಲದ ಬೆಳೆಯುವಿಕೆ, ಬೆಳೆಯುವಿಕೆ. ಆದರೆ ಪ್ರಕೃತಿ ನಮಗೆ ಈ ಸಂವರ್ಧನೆಯನ್ನು ತಡೆಗಟ್ಟಬಹುದು ಎಂದು ತೋರಿಸಿದೆ. ಪ್ರತಿ ಬೀಜದೊಳಗೂ ದೊಡ್ಡದೊಂದು ಮರ ಇರುವುದು ನಿಜ. ಆದರೆ ಈ ಮರ ಬೆಳೆಯಲು ಫಲವತ್ತಾದ ಮಣ್ಣು ಬೇಕು, ನೀರು ಬೇಕು, ಗೊಬ್ಬರ ಗೂಡು ಬೇಕು. ಬೀಜವನ್ನು ಹೆಬ್ಬಂಡೆಯ ಮೇಲೆ ಕಲ್ಲಿನ ಮೇಲೆ ಬಿಸಾಕಿಬಿಟ್ಟರೆ ಅದು ಮೊಳೆಯಲಾರದು, ಮರವೂ ಬೆಳೆಯಲಾರದು. ಆದರೆ ನಮ್ಮ ತೊಂದರೆ ಏನೆಂದರೆ ಈ ಸಂಖಾರಗಳ ಬೀಜಗಳಿವೆ. ಇವು ಲಕ್ಷಾಂತರ ಕೋಟ್ಯಾಂತರ ಬೆಳೆಯುತ್ತಿವೆ. ಏಕೆಂದರೆ ನಾವು ಒಮ್ಮೆ ಇದನ್ನು ಬಿತ್ತಿಕೊಂಡಾಗಿದೆ, ಈಗ ಅಷ್ಟೊಂದು ಬರಲಾರಂಭಿಸಿವೆ. ನಾವು ಹೀಗೇ ಬಂದ ಪ್ರತಿ ಸಂಖಾರದ ಬೀಜಕ್ಕೂ ಒಳ್ಳೆಯ ರಸಗೊಬ್ಬರ ಒದಗಿಸುತ್ತೇವೆ, ಫಲವತ್ತಾದ ಮಣ್ಣು ಕೊಡುತ್ತೇವೆ. ಓ ನನ್ನ ಸಂಖಾರಗಳೇ ಬೆಳೆಯಿರಿ, ಒಂದು ನೂರಾಗಿ ಬೆಳೆಯಿರಿ. ಓ ನನ್ನ ದುಃಖಗಳೇ ಒಂದು ನೂರಾಗಿ ಸಾವಿರವಾಗಿ ಬೆಳೆಯುತ್ತಾ ಹೋಗಿ ಎಂದ ಹಾಗೆ. ಎಂಥ ಅಜ್ಞಾನ ಇದು! ನಾವು ಇದನ್ನೇ ಮಾಡುವುದು. ಯಾರಾದರೂ ಒಂದು ಡಬ್ಬ ಪೆಟ್ರೋಲ್ ಹೊಟ್ಟೆಗೆ ಕಟ್ಟಿಕೊಂಡು ಓಡಾಡಿದಂತೆ. ಒಂದು ಕಿಡಿ ಹೊರಗಿನಿಂದ ಸಂಪರ್ಕಕ್ಕೆ ಬಂದರೂ ದೊಡ್ಡ ಸಿಡಿತ, ದೊಡ್ಡ ಸ್ಫೋಟ, ಮತ್ತೆ ಸಾವಿರಾರು ಲಕ್ಷಾಂತರ ಕಿಡಿಗಳು. ನಾವು ಉತ್ಪತ್ತಿ ಮಾಡಿದ ಪ್ರತಿ ಕಿಡಿಯು ಒಂದು ಸ್ಫೋಟಕ್ಕೆ ಕಾರಣವಾಗುವುದೆಂದು, ಸಾವಿರಾರು ಕಿಡಿಗಳನ್ನು ಮತ್ತೆ ತರುವುದೆಂದು ನಮಗೆ ಗೊತ್ತಾಗುವುದೇ ಇಲ್ಲ. ಮತ್ತು ಹೀಗೇ ಬಂದ ಪ್ರತಿ ಕಿಡಿಗೂ ನಾವು ಪೆಟ್ರೋಲನ್ನು ಒದಗಿಸುತ್ತೇವೆ. ನೂರು ಪಟ್ಟು, ಸಾವಿರ ಪಟ್ಟು ಬೆಳೆಯಲಿ, ಬೆಳೆಯಲಿ. ಬುದ್ಧಿಯ ಮಟ್ಟದಲ್ಲಿ ಈ ಸಂವರ್ಧನೆ ನನಗೆ ಬಹಳ ಅಪಾಯಕಾರಿ. ನಾನು ಸಂಖಾರಗಳನ್ನು ಉತ್ಪತ್ತಿ ಮಾಡಿಕೊಳ್ಳಬಾರದು. ಪ್ರತಿಯೊಂದು ಸಂಖಾರವೂ ಬಹಳ ಹಾನಿಕಾರಿ. ಪ್ರತಿ ಸಂಖಾರವೂ ನನ್ನ ದುಃಖವನ್ನು ದ್ವಿಗುಣಗೊಳಿಸುತ್ತದೆ ಎಂದು ನಮಗೆ ಅರ್ಥವಾಗುತ್ತದೆ. ಇದು ಕೇವಲ ಬುದ್ಧಿಗೆ ಅರ್ಥವಾಗುತ್ತದೆ. ಆದರೆ ಸಂವೇದನೆಗಳ ಮಟ್ಟದಲ್ಲಿ ಅಭ್ಯಾಸ ಮಾಡದಿದ್ದರೆ, ಸರಿಯಾಗಿ ಸಾಧನೆ ಮಾಡದಿದ್ದರೆ ನಾವು ದುಃಖದಿಂದ ಹೊರಬರಲು ಸಾಧ್ಯವೇ ಇಲ್ಲ. ಯಾರಿಗಾದರೂ ಚೆನ್ನಾಗಿ ಗೊತ್ತಾಗುತ್ತದೆ. ಯಾರಾದರೂ ನನ್ನನ್ನು ಸುಡಲು ಬೆಂಕಿಯನ್ನು ನನ್ನ ಕಡೆ ತಂದರೆ ನಾನು ನೀರಿನ ನಳಿಕೆಯನ್ನು ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು. ಬೆಂಕಿ ನನ್ನ ಕಡೆ ಬಂದೊಡನೆ ನಾನು ನೀರನ್ನು ಹಾಕಿ ನಂದಿಸಬೇಕು ಎಂದು. ಇದು ಬುದ್ಧಿಗೆ ಅರ್ಥವಾಗುತ್ತದೆ. ಆದರೆ ನಿಜವಾಗಿ ಯಾರಾದರೂ ಬೆಂಕಿಯನ್ನು ತಂದಾಗ ನಾನು ಪೆಟ್ರೋಲ್ ನಳಿಗೆಯನ್ನು ತೆರೆದು ಬಿಡುತ್ತೇನೆ. ಸುಡಲಿ, ಸುಡಲಿ, ಬಕೆಟ್ ತುಂಬ ಪೆಟ್ರೋಲ್ ಎರಚುತ್ತೇನೆ. ನೀನೂ ಸುಟ್ಟು ಹೋಗು, ನಾನೂ ಸುಟ್ಟು ಹೋಗುತ್ತೇನೆ, ಇಬ್ಬರೂ ಸುಟ್ಟು ಹೋಗೋಣ. ಆಮೇಲೆ ನಮಗೆ ಅರಿವಾಗುತ್ತದೆ, ನಾನು ಹಾಗೆ ಮಾಡಿದ್ದು ಬಹಳ ತಪ್ಪಾಯಿತು, ನಾನು ಹಾಗೆ ಮಾಡಬಾರದಿತ್ತು. ನನ್ನ ಕಡೆ ಬೆಂಕಿ ತಂದಾಗ ನಾನು ನೀರಿನ ಕೊಳವೆ ಉಪಯೋಗಿಸಬೇಕಿತ್ತು, ಬೆಂಕಿ ನಂದಿಸಬೇಕಿತ್ತು, ಪೆಟ್ರೋಲನ್ನು ಎರಚಬಾರದಿತ್ತು. ನಿಮ್ಮ ದೇವರ ಬಳಿ ಹೋಗುತ್ತೀರಿ, ಈ ದೇವಿ ಆ ದೇವತೆಯ ಬಳಿ ಹೋಗಿ ಪ್ರಾರ್ಥಿಸುತ್ತೀರಿ. ನಾನು ಅಪರಾಧ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ. ಮತ್ತೊಂದು ಬಾರಿ ನೀವು ಇದೇ ತಪ್ಪು ಮಾಡುತ್ತೀರಿ, ಇನ್ನೂ ಒಂದು ಬಾರಿ ಇದೇ ತಪ್ಪು ಮಾಡುತ್ತೀರಿ. ನೀವು ಇದರಿಂದ ಹೊರಬರಲಾಗುತ್ತಿಲ್ಲ. ಏಕೆಂದರೆ ಮನಸ್ಸಿನ ಒಳಗೆ ಏನು ನಡೆಯುತ್ತಿದೆ ಎಂಬುದು ನಿಮಗೇ ತಿಳಿಯುತ್ತಿಲ್ಲ. ಇದರಿಂದ ಏನೂ ಪ್ರಯೋಜನವಿಲ್ಲ. ಆಳದಲ್ಲಿ, ಮನಸ್ಸಿನ ಆಳದಲ್ಲಿ ಯಾವಾಗಲೂ ವಿಕಾರಗಳ, ನಕಾರಾತ್ಮಕ ಭಾವನೆಗಳ ಜ್ವಾಲಾಮುಖಿ ಬೆಂಕಿ ಕಾರುತ್ತಿದೆ. ಶರೀರದ ಮೇಲಿನ ಸಂವೇದನೆಗಳನ್ನು ಗಮನಿಸದವರೆಗೆ ನೀವು ಇದರಿಂದ ಹೊರಬರಲಾರಿರಿ. ನೀವು ಸಂವೇದನೆಗಳನ್ನು ಅನುಭವದಿಂದ ಅರಿಯಬೇಕು. ಇದು ಸಾಧನೆಯ ಒಂದು ಮುಖ್ಯ ಭಾಗ. ನೀವು ನಿಮ್ಮ ಮನಸ್ಸನ್ನು ಬಹಳ ಸೂಕ್ಷ್ಮವಾಗಿ, ಚುರುಕಾಗಿ ಮಾಡಬೇಕು. ಅದರಿಂದ ಸಂವೇದನೆಗಳ ಅನುಭವವಾಗತೊಡಗುತ್ತದೆ. ಈ ವಿಧಿಯ ಇನ್ನೊಂದು ಮುಖ್ಯ ಪಕ್ಷ, ಸಮತೆಯಲ್ಲಿ ಇರಿ, ಸಮತೋಲನ ಕಾಪಾಡಿಕೊಳ್ಳಿ. ಪ್ರತಿಕ್ರಿಯೆ ಮಾಡದಿರಿ, ಪ್ರತಿಕ್ರಿಯೆ ಮಾಡದಿರಿ. ಅರ್ಥ ಮಾಡಿಕೊಳ್ಳಿ, ಇದು ಅನಿತ್ಯ, ಇದು ಅನಿತ್ಯ, ಇದೂ ಬದಲಾಗುತ್ತದೆ, ಇದೂ ಬದಲಾಗುತ್ತದೆ. ಇದೊಂದು ಸುಳ್ಳು ನಂಬಿಕೆಯಲ್ಲ. ಬುದ್ಧನೇ ಹೇಳಿದನೆಂದು ಒಪ್ಪಿಕೊಳ್ಳಬೇಡಿ. ನಮ್ಮ ಸಂಪ್ರದಾಯ ಹೀಗೆ ಹೇಳುತ್ತದೆಂದು ನಂಬಬೇಡಿ. ನಿಮ್ಮದೇ ಅನುಭವದಿಂದ ಸಂವೇದನೆಗಳು ಏಳುತ್ತವೆ. ಸ್ವಲ್ಪ ಬೇಗನೆ ಅಥವಾ ನಿಧಾನವಾಗಿ ಅವು ಹೊರಟು ಹೋಗುತ್ತವೆ. ಅವು ಏಳುತ್ತವೆ ಮತ್ತು ಹೊರಟು ಹೋಗುತ್ತವೆ. ಘನತ್ವವೆಲ್ಲ ಕರಗಿ ಹೋದಾಗ ಈ ರೀತಿಯ ಉದಯವ್ಯಯ ಬಹಳ ಶೀಘ್ರಗತಿಯಲ್ಲಿ, ಬಹಳ ಬೇಗ ಬೇಗನೆ ಆಗುತ್ತದೆ. ಆದರೆ ಇದೇ ಸತ್ಯ, ಉದಯ ವ್ಯಯ ಏಳುವುದು ಬೀಳುವುದು ನಡೆಯುತ್ತಿದೆ. ಇದು ಅನಿತ್ಯ, ಇದು ಬದಲಾಗುವಂಥದ್ದು, ಇದು ಅಶಾಶ್ವತ. ಹೀಗೆ ನೀವು ನಿಮ್ಮ ಮನಸ್ಸಿನ ಆಳದಿಂದ ನಿಮ್ಮ ಸ್ವಭಾವವನ್ನು ಬದಲಾಯಿಸಲಾರಂಭಿಸುತ್ತೀರಿ. ಅದು ಬಹಳ ಮುಖ್ಯ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿಯ ನಿಯಮವೇನೆಂದರೆ, ನೀವು ಒಮ್ಮೆ ಹೊಸ ಸಂಖಾರಗಳನ್ನು ಉತ್ಪತ್ತಿ ಮಾಡುವುದನ್ನು ನಿಲ್ಲಿಸಿದಿರೆಂದರೆ ಹಳೆಯವು ಮೇಲೆ ಬರಲಾರಂಭಿಸುತ್ತವೆ. ಮತ್ತು ಬೇರು ಸಹಿತ ನಾಶವಾಗಲಾರಂಭಿಸುತ್ತವೆ. ನೀವು ಸಮತೆಯಲ್ಲಿ ಇದ್ದೀರೆಂದರೆ ಅವು ಮೇಲೆ ಬರುತ್ತವೆ. ಅವು ದುರ್ಬಲವಾಗುತ್ತಾ ದುರ್ಬಲವಾಗುತ್ತಾ ಮಾಯವಾಗಿ ಹೋಗುತ್ತವೆ. ಇದು ಪ್ರಕೃತಿಯ ನಿಯಮ. ಇದನ್ನೇ ಆ ಸಂಬುದ್ಧನು ಕಂಡುಕೊಂಡ. ಇದು ಅವನ ಆವಿಷ್ಕಾರವಾಗಿತ್ತು. ಆತ ಹೇಳಿದ, ಸಂಖಾರಪಚ್ಚಯ ವಿಜ್ಞಾನ. ಸರಪಳಿಯ ಈ ಕೊಂಡಿಯನ್ನು ವಿಜ್ಞಾನ ಎಂದು ಕರೆದ. ಮನಸ್ಸಿನ ಪ್ರಜ್ಞೆ ಅಥವಾ ತಿಳಿವು, ಇದು ಪ್ರತಿ ಘಳಿಗೆಯೂ ಮೇಲೇಳುತ್ತದೆ ಮತ್ತು ವ್ಯಯವಾಗುತ್ತದೆ, ಮೇಲೇಳುತ್ತದೆ ಮತ್ತು ವ್ಯಯವಾಗುತ್ತದೆ. ಇದಕ್ಕೆ ಅತಿ ಹತ್ತಿರದ ಕಾರಣವೆಂದರೆ ಸಂಖಾರ. ಪ್ರತಿ ಬಾರಿ ನೀವು ಸಂಖಾರವನ್ನು ಉತ್ಪತ್ತಿ ಮಾಡಿದಾಗಲೂ ಮುಂದಿನ ಘಳಿಗೆಯ ವಿಜ್ಞಾನ ಪ್ರಜ್ಞೆ ಮೇಲೇಳುತ್ತದೆ. ಮತ್ತೆ ನೀವು ಸಂಖಾರವನ್ನು ಉತ್ಪತ್ತಿ ಮಾಡುತ್ತೀರಿ, ಮತ್ತೆ ಈ ಪ್ರಜ್ಞೆ ಮೇಲೇಳುತ್ತದೆ. ಮುಂದಿನ ಘಳಿಗೆ ಮತ್ತೆ ಸಂಖಾರವನ್ನು ಉತ್ಪತ್ತಿ ಮಾಡುತ್ತೀರಿ, ಮತ್ತೆ ಪ್ರಜ್ಞೆ ಮೇಲೇಳುತ್ತದೆ. ಹೀಗೆ ಇದೇ ಪ್ರಕ್ರಿಯೆ ಮುಂದುವರಿಯುತ್ತಲೇ ಇರುತ್ತದೆ. ಜೀವನದ ಕೊನೆಯಲ್ಲಿ ಯಾವುದಾದರೊಂದು ಬಲವಾದ ಸಂಖಾರ ತಲೆ ಎತ್ತುತ್ತದೆ ಮತ್ತು ಚೇತನವನ್ನು ಅಥವಾ ವಿಜ್ಞಾನವನ್ನು ಬಲವಾಗಿ ಹೊರದಬ್ಬುತ್ತದೆ. ವಿಜ್ಞಾನ ಇನ್ನೊಂದು ಶರೀರದಲ್ಲಿ ಮೇಲೇಳುತ್ತದೆ ಮತ್ತು ಇದೇ ಮುಂದುವರಿಯುತ್ತದೆ. ಈ ಸತ್ಯವನ್ನು ಈ ಪರಮಜ್ಞಾನಿ ಅರ್ಥ ಮಾಡಿಕೊಂಡು ಇದನ್ನು ನಿಲ್ಲಿಸುವುದು ಹೇಗೆ? ಎಲ್ಲಿಯವರೆಗೆ ನೀವು ಸಂಖಾರಗಳನ್ನು ಉತ್ಪತ್ತಿ ಮಾಡುತ್ತೀರೋ ಅಲ್ಲಿಯವರೆಗೆ ಈ ಪ್ರವಾಹ ಮುಂದುವರಿಯುತ್ತಲೇ ಇರುತ್ತದೆ. ನೀವು ಸಂಖಾರಗಳ ಉತ್ಪತ್ತಿ ಮಾಡುವುದನ್ನು ನಿಲ್ಲಿಸಿಬಿಟ್ಟಾಗ ಹಿಮ್ಮುಖ ಪ್ರಕ್ರಿಯೆ, ವಿಲೋಮ ಪ್ರಕ್ರಿಯೆ ತಾನಾಗಿಯೇ ಆರಂಭವಾಗುತ್ತದೆ. ಉದಾಹರಣೆಗೆ, ಈ ಮನಸ್ಸು ಮತ್ತು ದೇಹದ ಪ್ರವಾಹವೇ ಜೀವನ ಪ್ರವಾಹ. ದೇಹ ಮತ್ತು ಮನಸ್ಸು, ದೇಹ ಜೀವಂತ ಇರಬೇಕಾದರೆ, ಜೀವನ ಪ್ರವಾಹವು ಮುಂದುವರಿಯಬೇಕಾದರೆ ದೇಹಕ್ಕೆ ಏನಾದರೂ ಘನ ಆಹಾರ, ಗಟ್ಟಿ ಆಹಾರ ಬೇಕು. ಈ ಆಹಾರದ ಸಹಾಯದಿಂದ ಅದು ಮುಂದುವರಿಯುತ್ತಾ ಹೋಗುತ್ತದೆ, ಮುಂದುವರಿಯುತ್ತಾ ಹೋಗುತ್ತದೆ. ಹಾಗೆ ಮನಸ್ಸು ಪ್ರವಹಿಸಬೇಕಾದರೆ ಏನಾದರೂ ಚೈತಸಿಕ ಆಹಾರ ಬೇಕು. ಇದೇ ಸಂಖಾರ, ಇದನ್ನು ಕೊಡಬೇಕು. ಆಗ ಮಾತ್ರ ಅದು ಮುಂದುವರಿಯುತ್ತದೆ, ಮುಂದುವರಿಯುತ್ತದೆ. ನೀವು ಒಂದು ದಿನ ಆಹಾರ ತೆಗೆದುಕೊಳ್ಳಲಿಲ್ಲ ಎನ್ನಿ, ಉಪವಾಸ ಮಾಡಿದಾಯಿತು, ನೀವು ಉಪವಾಸ ಇದ್ದೀರಿ, ಆದರೂ ಜೀವನ ಪ್ರವಾಹ ಮುಂದುವರಿಯಿತು. ನೀವು ಎರಡು ದಿನ ಉಪವಾಸವಿರಲು ನಿಶ್ಚಯಿಸಿದಿರಿ, ಈಗಲೂ ಅದು ಮುಂದುವರಿಯಿತು. ಐದು ದಿನ, ಹತ್ತು ದಿನ, ನೀವು ಎರಡು ತಿಂಗಳು ಉಪವಾಸವಿದ್ದೀರಿ, ಕೊನೆಗೊಮ್ಮೆ ಶರೀರ ಸತ್ತು ಹೋಗುತ್ತದೆ. ನೀವು ಅಷ್ಟು ದಿನ ಅದಕ್ಕೆ ಆಹಾರ ಕೊಡುವುದನ್ನು ನಿಲ್ಲಿಸಿದರೂ ಅದು ಸಾಯಲು ಏಕೆ ಅಷ್ಟು ಸಮಯ ತೆಗೆದುಕೊಂಡಿತು? ಏಕೆಂದರೆ ಹಳೆಯ ಸಂಗ್ರಹ ಇತ್ತು. ನೀವು ಏನೆಲ್ಲ ಆಹಾರವನ್ನು ಕೊಬ್ಬು ಇತ್ಯಾದಿಯ ರೂಪದಲ್ಲಿ ಶರೀರದಲ್ಲಿ ಶೇಖರಿಸಿದ್ದೀರೋ ಅದನ್ನು ಉಪಯೋಗಿಸಲಾರಂಭಿಸಿತು. ಅದು ಮುಗಿದ ನಂತರ ಇನ್ನು ಆಹಾರವೇ ಇರಲಿಲ್ಲ, ಆಗ ಅದು ಸತ್ತಿತು. ಇದೇ ನಿಯಮ ಮನಸ್ಸಿನ ಪ್ರವಾಹಕ್ಕೂ ಅನ್ವಯಿಸುತ್ತದೆ. ನೀವು ಸಂಖಾರಗಳನ್ನು ಕೊಡುತ್ತಿರುತ್ತೀರಿ. ಶರೀರಕ್ಕೆ 24 ಗಂಟೆಗಳಲ್ಲಿ ಒಮ್ಮೆ ಆಹಾರ ಕೊಟ್ಟರೆ ಅದು ಜೀವಧಾರಣೆ ಮಾಡಲು ಸಾಧ್ಯ. ಆದರೆ ಮನಸ್ಸಿಗೆ ಪ್ರವಹಿಸಲು ಪ್ರತಿ ಘಳಿಗೆಯೂ ಹೊಸ ಆಹಾರ ಬೇಕು, ಪ್ರತಿ ಘಳಿಗೆಯೂ ಹೊಸ ಆಹಾರ ಕೊಡಬೇಕು. ಈ ಸಾಧನಾ ವಿಧಿಯಲ್ಲಿ ಹೀಗೆ ಹೊಸ ಆಹಾರ ಕೊಡುವುದನ್ನು ನಿಲ್ಲಿಸುವುದು ಹೇಗೆಂದು ನೀವು ಕಲಿಯುತ್ತೀರಿ. ಈ ಘಳಿಗೆಯಲ್ಲಿ ನೀವು ನಿಮ್ಮ ಮನಸ್ಸಿಗೆ ಹೊಸ ಆಹಾರ ಕೊಡಲಿಲ್ಲವೆನ್ನಿ, ನೀವು ಸಂವೇದನೆಯ ಅನುಭವ ಮಾಡಿಕೊಂಡಿದ್ದೀರಷ್ಟೇ. ಅನಿತ್ಯ, ಅನಿತ್ಯ, ಇದು ಬದಲಾಗುತ್ತದೆ ಎಂದು ತಿಳಿದು ಪ್ರತಿಕ್ರಿಯೆ ಮಾಡದೆ ನಕ್ಕು ಬಿಟ್ಟಿದ್ದೀರಿ. ನೀವು ಬೇಕೆಂಬ ರಾಗವನ್ನು ಉಂಟು ಮಾಡಿಲ್ಲ, ಬೇಡ ಎಂಬ ದ್ವೇಷವನ್ನು ಉಂಟು ಮಾಡಿಲ್ಲ, ಅಥವಾ ಅಜ್ಞಾನದಲ್ಲೂ ಇಲ್ಲ. ನೀವು ಅರಿವಿನೊಂದಿಗೆ ಇದ್ದೀರಿ, ಪ್ರತಿಕ್ರಿಯೆ ಮಾಡುತ್ತಿಲ್ಲ. ಈಗ ನೀವು ಹೊಸ ಸಂಖಾರ ಉತ್ಪತ್ತಿ ಮಾಡುತ್ತಿಲ್ಲ, ಆದರೂ ಮನಸ್ಸಿನ ಪ್ರವಾಹ ನಿಂತಿಲ್ಲ. ಮುಂದಿನ ಘಳಿಗೆ, ಅದರ ಮುಂದಿನ ಘಳಿಗೆ ಮತ್ತೆ ನೀವು ಹೊಸ ಸಂಖಾರ ಉತ್ಪತ್ತಿ ಮಾಡಲಿಲ್ಲ. ಮುಂದಿನ ಘಳಿಗೆಯು ಯಾವ ಹೊಸ ಸಂಖಾರವನ್ನು ಉತ್ಪತ್ತಿ ಮಾಡಲಿಲ್ಲ, ಆದರೂ ಮನಸ್ಸು ಮುಂದುವರಿಯುತ್ತಿದೆ, ಮುಂದುವರಿಯುತ್ತಿದೆ, ಮುಂದುವರಿಯುತ್ತಲೇ ಇದೆ. ಇದು ಹೇಗೆ ಮುಂದುವರಿಯುತ್ತಿದೆ? ಅದೇ ನಿಯಮ. ಈಗ ನೀವು ಸಂಗ್ರಹಿಸಿ ಇಟ್ಟುಕೊಂಡಿರುವ ನಿಮ್ಮ ಹಳೆಯ ಸಂಖಾರಗಳ ವಿಷಯದಲ್ಲೂ ಅದೇ ನಿಯಮ. ನೀವು ಮನಸ್ಸಿನ ಪ್ರವಾಹಕ್ಕೆ ಹೊಸ ಆಹಾರವನ್ನು ಕೊಡದೇ ಇರುವಾಗ ಹಳೆಯ ಶೇಖರಣೆಯ ಸಂಖಾರ ಮೇಲೆ ಬರುತ್ತದೆ ಮತ್ತು ಅದನ್ನು ಬಳಸಿಕೊಂಡು ಹೊಸ ವಿಜ್ಞಾನ ಮೇಲೇಳುತ್ತದೆ. ಮತ್ತೊಮ್ಮೆ ಪ್ರತಿಕ್ರಿಯೆ ಮಾಡದೆ ಯಾವ ಹೊಸ ಸಂಖಾರವನ್ನು ಒದಗಿಸಿಲ್ಲ, ಮತ್ತೆ ಹಳೆಯ ಸಂಗ್ರಹದಿಂದ ಸಂಖಾರ ಮೇಲೆ ಬಂದು ಒಂದು ಹೊಸ ವಿಜ್ಞಾನ ಮೇಲೇಳುತ್ತದೆ. ಮತ್ತು ಇದೇ ರೀತಿ ಅದು ಪ್ರವಹಿಸುತ್ತಾ ಹರಿಯುತ್ತಾ ಇರುತ್ತದೆ. ಎಲ್ಲ ಹಳೆಯ ಶೇಖರಗೊಂಡ ಸಂಖಾರಗಳು ಮುಗಿದ ಮೇಲೆ ನೀವು ಅವುಗಳಿಂದ ಬಿಡುಗಡೆ ಹೊಂದುತ್ತೀರಿ. ನೀವು ಎಲ್ಲ ದುಃಖಗಳಿಂದಲೂ ಮುಕ್ತರಾಗುತ್ತೀರಿ. ಈ ನಿಯಮವೇನೋ ಇದೆ, ಆದರೆ ತಮ್ಮ ಅನುಭವದಿಂದ ಮಾತ್ರ ಹಳೆಯವು ಹೇಗೆ ಮೇಲೆ ಬರುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಸಿಟ್ಟಿನ ಸಂಖಾರವನ್ನು ಉತ್ಪತ್ತಿ ಮಾಡಿಕೊಂಡಿರಿ ಎನ್ನೋಣ. ಅದರಿಂದಾಗಿ ನಿಮ್ಮ ಸುತ್ತಲೂ ಎಲ್ಲ ಸಂವೇದನೆಗಳು ಬಹಳ ಕಷ್ಟದಾಯಕವಾಗಿವೆ, ಏಕೆಂದರೆ ಜೀವರಸಾಯನ ಕ್ರಿಯೆ ಆರಂಭವಾಗಿದೆ. ಈ ಅಹಿತ ಸಂವೇದನೆಗಳ ಕಾರಣದಿಂದ ಪ್ರತಿಕ್ರಿಯಾ ರೂಪದ ಜೀವರಸಾಯನ ಕ್ರಿಯೆ ಆರಂಭವಾಗಿದ್ದರಿಂದ ಮತ್ತೆ ನೀವು ಸಿಟ್ಟನ್ನೇ ಉತ್ಪತ್ತಿ ಮಾಡಿಕೊಳ್ಳುತ್ತೀರಿ. ನೀವು ಒಂದು ಹೊಸ ಸಂಖಾರವನ್ನು ಉತ್ಪತ್ತಿ ಮಾಡಿಕೊಂಡಿರಿ, ಮತ್ತೆ ಈ ಜೀವರಸಾಯನಿಕ ಉತ್ಪತ್ತಿಯಾಗುತ್ತದೆ ಮತ್ತು ಅದರಿಂದಾಗಿ ಅಹಿತ ಸಂವೇದನೆ ಉಂಟಾಗುತ್ತದೆ. ಈ ಅಪ್ರಿಯ ಸಂವೇದನೆಯ ಕಾರಣದಿಂದ ಮತ್ತೆ ನೀವು ಸಿಟ್ಟನ್ನು ಉಂಟು ಮಾಡಿಕೊಳ್ಳುತ್ತೀರಿ. ಈ ವಿಷವರ್ತುಲ ಅಥವಾ ಕೂಚಕ್ರ, ಇದರಿಂದ ನಿಮ್ಮ ದುಃಖ ಬೆಳೆಯುತ್ತದೆ ಸತತವಾಗಿ. ಎಡಬಿಡದೆ ಸಂಖಾರಗಳ ನಂತರ ಸಂಖಾರ, ಸಂಖಾರಗಳ ನಂತರ ಸಂಖಾರ ಉತ್ಪತ್ತಿ ಮಾಡುತ್ತಾ ನೀವು ಸಿಟ್ಟನ್ನು ಬೆಳೆಸಿಕೊಂಡಿದ್ದೀರಿ. ಇದರ ಫಲವಾಗಿ ಜೀವರಸಾಯನಿಕ ಕ್ರಿಯೆ ಆರಂಭವಾಯಿತು, ಬಹಳ ಅಪ್ರಿಯ ಸಂವೇದನೆ ಆರಂಭವಾಯಿತು. ಆದರೂ ನೀವು ಈಗ ಪ್ರತಿಕ್ರಿಯೆ ಮಾಡುತ್ತಿಲ್ಲ. ಇದು ಹೀಗೆ ಸ್ವಲ್ಪ ಹೊತ್ತು ಮುಂದುವರಿಯಿತು. ನೀವು ಪ್ರತಿಕ್ರಿಯೆ ಮಾಡಲಿಲ್ಲ, ನೀವು ಪ್ರತಿಕ್ರಿಯೆ ಮಾಡಲಿಲ್ಲ. ಹೀಗೆ ನಿಮ್ಮ ಸ್ವಭಾವ ಅಥವಾ ಅಭ್ಯಾಸ ಬದಲಾಗಲಾರಂಭಿಸಿತು. ಮನಸ್ಸಿನ ಸ್ವಭಾವವನ್ನು ಬದಲಾಯಿಸಬೇಕಾದರೆ ಮನಸ್ಸಿನ ಆಳಕ್ಕೆ ಎಲ್ಲಿ ಸಂವೇದನೆಗಳು ಇವೆಯೋ ಅಲ್ಲಿ ತಲುಪಿ ಪ್ರತಿಕ್ರಿಯೆ ಮಾಡದೇ ಇರಬೇಕು. ಇದರಿಂದ ಹಳೆಯ ಸಂಗ್ರಹ ಹೇಗೆ ಕರಗುತ್ತಾ ಹೋಗುತ್ತದೆಂಬುದನ್ನು ನೀವೇ ನೋಡುವಿರಿ. ಒಂದು ಉದಾಹರಣೆ, ಒಂದು ಗುಡ್ಡೆ ಕಟ್ಟಿಗೆ ಇದೆ, ಅದನ್ನು ಹಚ್ಚುತ್ತೀರಿ, ಅದು ಹತ್ತಿ ಉರಿಯಲಾರಂಭಿಸುತ್ತದೆ. ಅದು ಹೀಗೆ ಉರಿಯುತ್ತಿರುವಾಗ ನೀವು ಮತ್ತೆ ಕಟ್ಟಿಗೆ ಕೊಡುತ್ತೀರಿ, ಅದು ಉರಿಯುತ್ತಲೇ ಇರುತ್ತದೆ. ನೀವು ಅದರ ಮೇಲೆ ಇನ್ನೂ ಕಟ್ಟಿಗೆ ಹಾಕುತ್ತೀರಿ, ನೀವು ಹೊಸದಾಗಿ ಹಾಕಿದ ಕಟ್ಟಿಗೆಯನ್ನು ಬೆಂಕಿ ನುಂಗಲಾರಂಭಿಸುತ್ತದೆ, ಹಳೆಯ ಕಟ್ಟಿಗೆ ಅಡಿಯಲ್ಲೇ ಉಳಿದಿರುತ್ತದೆ. ಪದರು ಪದರವಾಗಿ ಬೆಂಕಿ ಉರಿಯುತ್ತಲೇ ಹೋಗುತ್ತದೆ. ಹೊಸ ಕಟ್ಟಿಗೆ ಬಂದಿತು, ಇನ್ನೂ ಹೊಸ ಕಟ್ಟಿಗೆ ಬಂದಿತು. ನೀವು ಹೊಸ ಕಟ್ಟಿಗೆ ಹಾಕುವುದನ್ನು ನಿಲ್ಲಿಸಿದರೆ ಬೆಂಕಿ ಹಳೆಯವನ್ನೇ ಸುಡಲಾರಂಭಿಸುತ್ತದೆ, ಆವರಿಸುತ್ತದೆ. ಸ್ವಲ್ಪ ಹೊತ್ತಿಗೆಲ್ಲ ಬೆಂಕಿ ಇಡೀ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡುತ್ತದೆ. ಹೇಗೆ ಹಳೆಯ ಸಂಖಾರಗಳು ಮೂಲ ಸಹಿತ ನಾಶವಾಗುತ್ತವೆ ಎಂಬ ಇದೇ ನಿಯಮವನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸತ್ಯವೆಂದರೆ ಅವು ಖಂಡಿತ ನಾಶವಾಗುತ್ತವೆ. ಅದು ಹೇಗೆ ಆಗುತ್ತದೆ? 30 ವರ್ಷಗಳ ಹಿಂದೆ ಪಶ್ಚಿಮ ದೇಶದ ಒಬ್ಬ ಸಂಶೋಧಕ ವಿಜ್ಞಾನಿ ನನ್ನ ಗುರುವಿನ ಬಳಿ ಬಂದ. ನನ್ನ ಮಿತ್ರನ ಮಿತ್ರ ಆತ. ಬರ್ಮಾದಲ್ಲಿ ಒಂದು ವಿದ್ಯೆ ಇದೆ, ಒಬ್ಬ ಗುರು ಇದನ್ನು ಜನರಿಗೆ ಕಲಿಸುತ್ತಾರೆ. ಈ ವಿದ್ಯೆಯಿಂದ ಮನಸ್ಸು ಸಂಗ್ರಹಿಸಿದ ಎಲ್ಲ ವಿಕಾರಗಳು ಬೇರು ಸಹಿತ ನಷ್ಟವಾಗುತ್ತದೆ. ಇದರಿಂದ ಜನರು ತಮ್ಮ ನಕಾರಾತ್ಮಕ ಸ್ವಭಾವದಿಂದ ಹೊರಬಂದು ಶಾಂತಿಯುತ ಸೌಹಾರ್ದಯುತ ಜೀವನ ನಡೆಸುತ್ತಾರೆ ಎಂದು ಆತ ಗೊತ್ತು ಮಾಡಿಕೊಂಡ. ಮತ್ತು ಆತ ವಿಜ್ಞಾನಿಯಾಗಿದ್ದರಿಂದ ಅದು ಹೇಗೆ ಸಾಧ್ಯವೆಂದು ಪರೀಕ್ಷಿಸಲು ಇಷ್ಟಪಟ್ಟ. ಆತ ಬರ್ಮಾಕ್ಕೆ ಬಂದ. ಸಾಮಾನ್ಯವಾಗಿ ಹೊಸಬರಿಗೆ ನನ್ನ ಗುರುಗಳು 10 ದಿನಗಳಿಗಿಂತ ದೀರ್ಘವಾದ ಶಿಬಿರವನ್ನು ಕೊಡುತ್ತಿರಲಿಲ್ಲ. ಆದರೆ ಅದು ಹೇಗೋ ಈತನಿಗೆ ದೀರ್ಘ ಶಿಬಿರವನ್ನೇ ನೇರವಾಗಿ ಕೊಡಲು ನಿಶ್ಚಯಿಸಿದರು. 10 ದಿನಗಳ ಆನಾಪಾನ. ಅವನು ಅದನ್ನು ಅಭ್ಯಾಸ ಮಾಡುತ್ತಿದ್ದ ಮತ್ತು ಪ್ರತಿಕ್ರಿಯೆ ಕಂಡುಬರಲು ಆರಂಭವಾಯಿತು. ಎಷ್ಟು ಉಗ್ರವಾದ ಪ್ರತಿಕ್ರಿಯೆ ಎಂದರೆ ಕೆಲವು ಸಲ ಆತ ಭೂಮಿಯ ಮೇಲಿಂದ 6 ಅಂಗುಲ ಎತ್ತರಕ್ಕೆ ಹಾರುತ್ತಿದ್ದ. ಇವನು ಧ್ಯಾನ ಮಾಡುವಾಗ ನಾವು ಇದನ್ನು ನೋಡುತ್ತಲೇ ಇದ್ದೆವು. ನನ್ನ ಗುರು ನಗುತ್ತಲೇ ಇದ್ದರು. ಒಂದು ದಿನ ಅವರು ನನಗೆ ಹೇಳಿದರು, ಹೋಗು ನೋಡು ಆತ ಹೇಗೆ ಸಾಧನೆ ಮಾಡುತ್ತಿದ್ದಾರೆ. ಅಲ್ಲಿ ಪ್ರತಿ ಸಾಧಕರಿಗೂ ಒಂದೊಂದು ಶೂನ್ಯಾಗಾರವಿತ್ತು. ಗವಾಕ್ಷಿಯಿಂದ ನಾನು ನೋಡಿದೆ. ಆತ ತನ್ನ ಭುಜಗಳ ಮೇಲೆ ನಿಂತಿದ್ದ. ಆತನ ಇಡೀ ಶರೀರ ಭೂತ ಆವಾಹನೆಯಾದಂತೆ ನಡುಗುತ್ತಿತ್ತು. ಇದೇನಾಗುತ್ತಿದೆ? ನಾನು ನನ್ನ ಗುರುವಿನ ಬಳಿ ಬಂದು ಹೇಳಿದೆ, ಏನೋ ಆಗುತ್ತಿದೆ ಎಂದು. ಆತ ನಕ್ಕುಬಿಟ್ಟರು. ಒಳ್ಳೆಯದು, ಆಗಲಿ ಬಿಡು, ಅದರಿಂದ ಆತನಿಗೆ ಒಳ್ಳೆಯದೇ ಎಂದರು. ಆತ ಹಾಗೇ ಮುಂದುವರಿಸಿದರು. ನಂತರ ಆತ ಗಗನನೌಕೆಯ ಉದ್ಯೋಗದಲ್ಲಿ ಸಂಶೋಧಕ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಾರೆಂದು ಗೊತ್ತಾಯಿತು. ಆತ ಖಂಡಾಂತರ ಅಣುವಾಹಕ ಯುದ್ಧ ಕ್ಷಿಪಣಿಗಳನ್ನು ಕಂಡುಹಿಡಿದು ಅವುಗಳನ್ನು ತಯಾರು ಮಾಡಲು ಸಹಾಯ ಮಾಡಿದ್ದರು. ಅಂತಹ ವ್ಯಕ್ತಿಯ ಸಂಖಾರಗಳು ಎಂಥವಿರಬಹುದು? ಆತನ ಸಂಶೋಧನೆಯಿಂದ ಲಕ್ಷಾಂತರ ಜನರನ್ನು ಕೊಲ್ಲಬಲ್ಲ ಭಯಂಕರ ಬೆಂಕಿಯನ್ನು ಉಂಟುಮಾಡಬಹುದಿತ್ತು. ಎಂತಹ ಸಂಖಾರ ಆತನವು! ಅವೆಲ್ಲ ಹೊರಬರಬೇಕಿತ್ತು. ನನ್ನ ಗುರುಗಳು ನಗುತ್ತಿದ್ದರು, ಅವೆಲ್ಲ ಹೊರಬರಲಿ. ಶಿಬಿರದ ಕೊನೆಯಲ್ಲಿ ಆತನಿಗೆ ಬಹಳ ಹಗುರವೆನಿಸಿತು, ಬಹಳ ನೆಮ್ಮದಿಯೆನಿಸಿತು, ಬಹಳ ಅದ್ಭುತವೆನಿಸಿತು. ನನ್ನ ಗುರುಗಳು ಹೇಳಿದರು, ಎಲ್ಲ ವಿಕಾರಗಳು ಹೊರಹೋದವು ಮತ್ತು ನೀನೀಗ ಭಾರ ಕಳೆದುಕೊಂಡಿದ್ದಿ ಎಂದರು. ಆತ ಹೇಳಿದರು, ನನಗೆ ಈಗ ಬಹಳ ಹಗುರವೆನಿಸುವುದು ಸತ್ಯ. ನಾನು ಬಹಳ ಸಂತೋಷವಾಗಿ ಇದ್ದೇನೆ, ಇದು ನಿಜ. ಆದರೆ ನನ್ನ ಮನಸ್ಸಿನ ಅಶುದ್ಧತೆಗಳು, ಮನಸ್ಸಿನ ವಿಕಾರಗಳು ಸಂವೇದನೆಗಳ ರೂಪದಲ್ಲಿ ಹೇಗೆ ಹೊರಬಂದುವೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಲಾರೆ. ನಾನು ವಿಜ್ಞಾನಿ, ನಾನು ಅದನ್ನು ಹೇಗೆ ಒಪ್ಪಿಕೊಳ್ಳಲಿ ಎಂದ. ನನ್ನ ಗುರುಗಳು ನಕ್ಕರು, ಒಳ್ಳೆಯದು, ಒಪ್ಪಿಕೊಳ್ಳಬೇಡಿ ಎಂದರು. ಬುದ್ಧನೂ ಸಹ ಹೇಳುತ್ತಿದ್ದ, ಒಪ್ಪಿಕೊಳ್ಳಬೇಡಿ, ನಾನು ಹೇಳಿದನೆಂದ ಮಾತ್ರಕ್ಕೆ ಒಪ್ಪಿಕೊಳ್ಳಬೇಡಿ. ಸಂಪ್ರದಾಯಗಳು, ಧರ್ಮಗ್ರಂಥಗಳು ಹೇಳುತ್ತವೆ ಎಂಬ ಕಾರಣಕ್ಕೂ ಒಪ್ಪಿಕೊಳ್ಳಬೇಡಿ. ಯಾವಾಗ ನೀವು ನಿಮ್ಮದೇ ನೇರ ಅನುಭವದಿಂದ ನಿಜ, ಇದು ಸತ್ಯ ಮತ್ತು ಇದು ಚೆನ್ನಾಗಿದೆ ಎಂದು ಕಂಡುಕೊಳ್ಳುತ್ತೀರೋ ಆಗ ಮಾತ್ರ ಒಪ್ಪಿಕೊಳ್ಳಿ. ಆತ ತಮ್ಮ ಮನೆಗೆ ಹಿಂದಿರುಗಿದರು. ಕೆಲವು ದಿನಗಳ ನಂತರ ಒಂದು ಪತ್ರ ಬರೆದು, ಈ ಸಾಧನೆ ನನಗೆ ಅದ್ಭುತವಾದ ಫಲ ಕೊಟ್ಟಿದೆ. ನಾನು ಬಹಳ ಸಿಟ್ಟಿನ ಮನುಷ್ಯನಾಗಿದ್ದೆ. ನಾನು ಬಹಳ ಬೇಗ ಉದ್ವೇಗಗೊಳ್ಳುವ ಸ್ವಭಾವದವನಾಗಿದ್ದೆ. ನನ್ನ ಮೇಲಧಿಕಾರಿಗಳೊಡನೆಯೂ, ನನ್ನ ಕೈ ಕೆಳಗೆ ಕೆಲಸ ಮಾಡುವವರೊಡನೆಯೂ ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ. ನನ್ನ ಪತ್ನಿಯ ಕೂಡ ಸಹ ನನ್ನ ಸಂಬಂಧ ಅಷ್ಟೇನೂ ಮಧುರವಾಗಿರಲಿಲ್ಲ. ಈಗ ಎಲ್ಲ ಬದಲಾಗಿದೆ. ಅಲ್ಲ, ಎಲ್ಲ ಬದಲಾಗಿಲ್ಲ, ನಾನು ಬದಲಾಗಿದ್ದೇನೆ. ನನ್ನಲ್ಲಿ ಬಹಳ ಪರಿವರ್ತನೆ ಬಂದಿದೆ. ನನಗೆ ಎಲ್ಲವೂ ಬಹಳ ಚೆನ್ನಾಗಿ ಕಾಣತೊಡಗಿದೆ. ಆದರೂ ನನ್ನ ಮನಸ್ಸಿನ ಮಾಲಿನ್ಯ, ಅಶುದ್ಧತೆಗಳು ಹೋಗುವುದಕ್ಕೂ ಸಂವೇದನೆಗಳಿಗೂ ಏನು ಸಂಬಂಧ ಎಂದು ನನಗೆ ಅರ್ಥವಾಗುವುದಿಲ್ಲ. ನಾನೊಬ್ಬ ವಿಜ್ಞಾನಿ, ನಾನು ಅದನ್ನು ಹೇಗೆ ಒಪ್ಪಿಕೊಳ್ಳಲಿ? ಕೆಲವು ವರ್ಷಗಳ ನಂತರ ಆತ ಮತ್ತೆ ಬಂದರು. ದೀರ್ಘ ಶಿಬಿರದಲ್ಲಿ ಕುಳಿತು ವಿಪಶ್ಯನಾ ಸಾಧನೆ ಮಾಡಿದರು. ಮನೆಗೆ ಹಿಂತಿರುಗಿದ ಮೇಲೆ ಒಂದು ಲೇಖನದ ಜೊತೆಗೆ ಒಂದು ಪತ್ರ ಬರೆದರು. ಆತ ಗಗನನೌಕೆಯಲ್ಲಿ ಬಳಸುವ ಲೋಹವನ್ನು ಶುದ್ಧೀಕರಿಸುವ ವಿಜ್ಞಾನಿಯಾಗಿದ್ದರು. ಆತ ಬರೆದಿದ್ದರು, ನಮ್ಮಲ್ಲಿ ಒಂದು ನಿಯಮವಿದೆ, ಶಾಸ್ತ್ರವಿದೆ. ಯಾವುದಾದರೊಂದು ಲೋಹವನ್ನು ಒಂದು ದಶಲಕ್ಷ ಕಣಗಳ ಪೈಕಿ ಒಂದೇ ಒಂದು ಬೇರೆಯ ಲೋಹದ ಕಣವು ಸೇರದಂತೆ ಶುದ್ಧ ಮಾಡಬೇಕೆನ್ನಿ. ಅದು ನೂರಕ್ಕೆ ನೂರು ಪರಿಶುದ್ಧವಾಗಿರಬೇಕೆನ್ನಿ. ಆಗ ಶುದ್ಧೀಕರಣ ಮಾಡಬೇಕಾದ ಅದಿರನ್ನು ಕರಗಿಸಿ ನೂರಕ್ಕೆ ನೂರು ಭಾಗ ಶುದ್ಧವಾದ ಒಂದು ಬಳೆಯನ್ನು ಮಾಡುತ್ತೇವೆ. ಈ ಬಳೆಯನ್ನು ಶುದ್ಧೀಕರಿಸಬೇಕಾದ ಲೋಹದ ಸಲಾಕೆಯ ಮೇಲೆ ಓಡಾಡಿಸುತ್ತೇವೆ. ಈ ಬಳೆ ಪರಮಶುದ್ಧವಾಗಿರುವುದರಿಂದ ಇದು ಒಂದು ರೀತಿಯ ಅಯಸ್ಕಾಂತ ಕ್ಷೇತ್ರವನ್ನು ಉಂಟುಮಾಡುತ್ತದೆ ಮತ್ತು ಇದು ಆ ಸಲಾಕೆಯ ಅಶುದ್ಧ ಕಣಗಳನ್ನು ಹೊರಗೆಳೆದು ತೆಗೆಯುತ್ತದೆ. ಒಂದು ದಶಲಕ್ಷ ಕಣಗಳ ಪೈಕಿ ಒಂದೇ ಒಂದು ಬೇರೆ ಜಾತಿಯ ಲೋಹದ ಕಣವಿದ್ದರೂ ಅದು ಕಣ್ಣಿಗೆ ಕಾಣದೇ ಹೊರಟು ಹೋಗುತ್ತದೆ. ಉಳಿದ ಲೋಹದ ಕಣಗಳು ತಮಗೆ ತಾವೇ ಒಂದೇ ಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಜೋಡಣೆಯಾಗುತ್ತವೆಂದರೆ ಅದರಿಂದ ಈ ಸಲಾಕೆಗೆ ಬಹಳ ಬಲ ಬರುತ್ತದೆ. ಓ, ಇದನ್ನೇ ಬುದ್ಧ ಕಂಡುಹಿಡಿದ. ಶುದ್ಧ ಅರಿವಿನ, ಪ್ರಜ್ಞೆಯ ಈ ಬಳೆ ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆಯವರೆಗೆ ಓಡಾಡುತ್ತದೆ. ಅಕಸ್ಮಾತ್ ಈ ಬಳೆ ಶುದ್ಧವಾಗಿಲ್ಲದಿದ್ದರೆ ಅದು ಕೆಲಸಕ್ಕೆ ಬರುವುದಿಲ್ಲ. ಈ ಬಳೆ ಪ್ರತಿಕ್ರಿಯೆ ಮಾಡುತ್ತಿದ್ದರೆ, ರಾಗ ದ್ವೇಷ ರಾಗ ದ್ವೇಷ ಮಾಡುತ್ತಿದ್ದರೆ ಅದು ಕೆಲಸಕ್ಕೆ ಬರುವುದಿಲ್ಲ. ಆದರೆ ಅದು ಪರಿಶುದ್ಧವಾಗಿರುವುದರಿಂದ, ಅದು ಪ್ರತಿಕ್ರಿಯೆ ಮಾಡದೆ ದ್ವೇಷ ಮಾಡದೆ ಇರುವುದರಿಂದ ಅದು ಶುದ್ಧ ಮಾಡುತ್ತದೆ. ಇದು ಆತ ಅರ್ಥ ಮಾಡಿಕೊಂಡ ರೀತಿ. ಹಲವರು ಹಲವು ರೀತಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಸತ್ಯವೆಂದರೆ ಇದು ಶುದ್ಧ ಮಾಡುತ್ತದೆ. ಒಬ್ಬರು ಬಂದು ನನ್ನ ಬಳಿ ಹೇಳಿದರು, ಮತ್ತೆ ಚಾರ್ಜ್ ಮಾಡಬಹುದಾದ ಬ್ಯಾಟರಿಗಳಲ್ಲಿ ಒಂದು ನಿಯಮ ಇದೆ. ನಾವು ಚಾರ್ಜ್ ಮಾಡುತ್ತಿರುತ್ತೇವೆ ಮತ್ತು ಬ್ಯಾಟರಿಯಲ್ಲಿ ಶಕ್ತಿ ತುಂಬುತ್ತಾ ಹೋಗುತ್ತದೆ. ನಾವು ಚಾರ್ಜ್ ಮಾಡುವುದನ್ನು ನಿಲ್ಲಿಸಿಬಿಡುತ್ತೇವೆ ಮತ್ತು ಏನೂ ಮಾಡದೆಯೇ ತಮಗೆ ತಾವೇ ಬರಿದಾಗಲು ತೊಡಗುತ್ತವೆ. ನಾವು ಬರಿದು ಮಾಡಲು ಏನೂ ಮಾಡಬೇಕಿಲ್ಲ. ಚಾರ್ಜ್ ಮಾಡುವುದನ್ನು ನಿಲ್ಲಿಸಿಬಿಟ್ಟರೆ ಸಾಕು. ಓ, ಇದು ಒಂದು ನಿಯಮ. ಕೆಲವರು ಬಂದು ಹೇಳುತ್ತಾರೆ, ಸ್ಪ್ರಿಂಗ್ ಸುತ್ತುವ ಈ ಬೊಂಬೆಯನ್ನು ನೋಡಿದ್ದೀರಲ್ಲ, ಅದು ಸುತ್ತುತ್ತಾ ಸುತ್ತುತ್ತಾ ಒಮ್ಮೆಲೇ ಬಿಟ್ಟು ಬಿಟ್ಟರೆ ಆ ಗೊಂಬೆ ಸ್ವಲ್ಪ ಹೊತ್ತು ನೃತ್ಯ ಮಾಡುತ್ತದೆ, ಜೊತೆ ಜೊತೆಗೆ ಸ್ಪ್ರಿಂಗು ತನಗೆ ತಾನೇ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಅದು ಬಿಚ್ಚಿಕೊಳ್ಳಲು ನಾವೇನೂ ಮಾಡಬೇಕಿಲ್ಲ, ನಾವು ಸುತ್ತುವುದನ್ನು ನಿಲ್ಲಿಸಿದರೆ ಸಾಕು. ಬುದ್ಧ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಒಂದು ಹಗ್ಗದ ತುಂಡಿನ ಎರಡೂ ತುದಿಗಳನ್ನು ಜೊತೆಯಲ್ಲಿ ನುಲಿಯುತ್ತಾ ನುಲಿಯುತ್ತಾ ತಟ್ಟನೆ ಕೈಬಿಟ್ಟು ಬಿಟ್ಟರೆ ಫಟಪಟ ಫಟಪಟನೆ ಅದು ಬಿಟ್ಟುಕೊಂಡು ಬಿಡುತ್ತದೆ. ಇದು ಪ್ರಕೃತಿಯ ನಿಯಮ. ನೀವು ಹೊಸ ಸಂಸ್ಕಾರಗಳನ್ನು ಮಾಡುವುದನ್ನು ಬಿಟ್ಟು ಬಿಟ್ಟರೆ ಹಳೆಯವು ತಾವೇ ಬೇರು ಸಹಿತ ನಾಶವಾಗುತ್ತವೆ. ನೀವು ಸಂಖಾರಗಳ ಮೇಲೆ ಸಂಖಾರಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಲೇ ಇದ್ದರೆ ಸಂವರ್ಧನೆಯೇ ಆಗುತ್ತಿರುತ್ತದೆ, ಅವು ನಾಶವಾಗುವ ಕೆಲಸ ಆರಂಭವೇ ಆಗುವುದಿಲ್ಲ. ಈ ಸಂವರ್ಧನೆ ನಡೆಯುತ್ತಲೇ ಇರುತ್ತದೆ. ಎಂದರೆ ನಿಮ್ಮ ದುಃಖ ಹಲವು ಪಟ್ಟು ಬೆಳೆಯುತ್ತಲೇ ಇರುತ್ತದೆ, ಬೆಳೆಯುತ್ತಲೇ ಇರುತ್ತದೆ. ಪ್ರತಿ ಸಲ ನಿಮ್ಮ ಸಂಖಾರ ಬೆಳೆದಾಗ ನಿಮ್ಮ ದುಃಖವೇ ಬೆಳೆದಂತೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ, ಆದರೆ ಒಂದು ಕಷ್ಟವೂ ಇದೆ. ಜನ ಇದನ್ನು ಮರೆತು ಬಿಡುತ್ತಾರೆ ಮತ್ತು ಸಂಖಾರಗಳ ಮೇಲೆ ಸಂಖಾರಗಳನ್ನು ಹುಟ್ಟುಹಾಕಿಕೊಳ್ಳುತ್ತಾರೆ. ದುಃಖದ ಮೇಲೆ ದುಃಖ, ಯಾತನೆಯ ಮೇಲೆ ಯಾತನೆ, ಇದನ್ನೇ ನಾವು ಕಲಿಯಬೇಕಾದದ್ದು. ಸಂವೇದನೆಗಳನ್ನು ಅರಿಯುತ್ತಿರಿ, ಆದರೆ ಅವುಗಳಿಗೆ ಪ್ರತಿಕ್ರಿಯೆ ಮಾಡಬೇಡಿ. ಸಂವೇದನೆಗಳ ಅರಿವು ಮತ್ತು ಅವುಗಳಿಗೆ ಪ್ರತಿಕ್ರಿಯೆ ಮಾಡದೇ ಇರುವುದು ಎಷ್ಟು ಸರಳ! ಇದು ಈ ಸಾಧನಾ ವಿಧಿ. ಇದನ್ನು ಬಿಟ್ಟು ನೀವು ಇನ್ನೇನನ್ನಾದರೂ ಮಾಡಿ, ಆಗ ಫಲ ಸಿಗುವುದಿಲ್ಲ. ನೀವು ಇದನ್ನು ಅಭ್ಯಾಸ ಮಾಡಿ, ಫಲ ಬಂದೇ ಬರುತ್ತದೆ. ಸ್ವಲ್ಪ ಸ್ವಲ್ಪವಾಗಿ, ನಿಧಾನ ನಿಧಾನವಾಗಿ, ನಿಮ್ಮ ಅನುಭವದಿಂದಲೇ ಇದು ನಿಮಗೆ ತಿಳಿಯಲಾರಂಭಿಸುತ್ತದೆ. ಒಬ್ಬಳು ಗೃಹಿಣಿ ಸಾಬೂನು ಖರೀದಿಸುತ್ತಾಳೆ. ಅದನ್ನು ಉಪಯೋಗಿಸಿದಾಗ ಬಟ್ಟೆಯ ಕೊಳೆ ಹೊರಟು ಹೋಗುತ್ತದೆ. ಈ ಸಾಬೂನಿನಲ್ಲಿ ಯಾವ ರಾಸಾಯನಿಕವಿತ್ತು, ಅದು ಹೇಗೆ ಕೊಳೆಯನ್ನು ತೆಗೆಯಿತು ಎಂದೆಲ್ಲ ಚರ್ಚೆ ಮಾಡುವುದು ಅವಳ ಕೆಲಸವಲ್ಲ. ಇದು ಸಂಶೋಧಕ ವಿಜ್ಞಾನಿಗಳ ಕೆಲಸ. ಇದನ್ನು ಅವರು ಮಾಡಲಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದುಃಖದ ಅರಿವಾಗುತ್ತದೆ, ಯಾತನೆಯ ಅನುಭವವಾಗುತ್ತದೆ. ಇದಕ್ಕೆ ಸಂಖಾರಗಳ ಮೇಲೆ ಸಂಖಾರಗಳನ್ನು ಹುಟ್ಟಿಹಾಕಿಕೊಳ್ಳುವುದೇ ಕಾರಣವೆಂದು ಗೊತ್ತಾಗುತ್ತದೆ. ಸಂಖಾರಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಟ್ಟರೆ ದುಃಖ ಕಡಿಮೆಯಾಗುತ್ತದೆಂದೂ ಗೊತ್ತಾಗುತ್ತದೆ. ನಮ್ಮ ಸ್ವಭಾವವೇ ಬದಲಾಗತೊಡಗುತ್ತದೆ. ಬಹಳ ಸಿಟ್ಟಿನ ಸ್ವಭಾವದ ಜನರು ತಮ್ಮ ಸಿಟ್ಟು ಕಡಿಮೆಯಾಗುತ್ತಿದೆ ಎಂದು ತಾವೇ ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ಕಾಮವಿಕಾರವುಳ್ಳವರು ಅದರಿಂದ ಹೊರಬರುತ್ತಾರೆ. ಯಾವುದೇ ಚಟಕ್ಕೆ ವಿಕಾರಕ್ಕೆ ಬಲಿಯಾದವರು ಅವುಗಳಿಂದ ಬಿಡುಗಡೆ ಪಡೆಯಲು ಆರಂಭಿಸುತ್ತಾರೆ. ಫಲವನ್ನು ನೋಡುತ್ತೇವೆ, ಸಾಕ್ಷಿಯೂ ಇದೆ, ನಿಮ್ಮ ಅನುಭವವೇ ಇದೆಯಲ್ಲ. ಮತ್ತು ನೀವು ನಿಮ್ಮ ಅನುಭವಕ್ಕೆ ಬಂದ ಮೇಲೆ ಇದರ ಪ್ರಯೋಜನವನ್ನು ಒಪ್ಪಿಕೊಳ್ಳಿ. ಇದನ್ನೇ ಅವನು ತನ್ನ ಜೀವನದುದ್ದಕ್ಕೂ ಬೋಧಿಸುತ್ತಾ ಹೋದ. ಸಮತೆ, ಸಮತೆ. ನಿಮ್ಮ ಮನಸ್ಸಿನೊಳಗಿನ ಸಮತೆ ನಿಮ್ಮ ನಿತ್ಯ ಜೀವನದಲ್ಲೂ ಪ್ರಕಟವಾಗುತ್ತಾ ಹೋಗಬೇಕು. ಈ ಸಮತೆ ನಿಮ್ಮ ವರ್ತನೆಯಲ್ಲೂ ತೋರುತ್ತಾ ಹೋಗಬೇಕು. ಜೀವನದಲ್ಲಿ ಹಲವು ಏರುಪೇರುಗಳು, ಕಷ್ಟಕೋಟಲೆಗಳು ಬರುತ್ತವೆ. ಈ ಬೋಧನೆ ಕೇವಲ ಭಿಕ್ಷು ಭಿಕ್ಷುಣಿಯರಿಗಾಗಿ ಮಾತ್ರ ಇರಲಿಲ್ಲ, ಅದು ಗೃಹಸ್ಥರಿಗಾಗಿಯೂ ಅಷ್ಟೇ ಇತ್ತು. ಹಲವು ಮಂದಿ ಗೃಹಸ್ಥರು ಆತನಲ್ಲಿ ಬರುತ್ತಿದ್ದರು. ಒಂದು ಗುಂಪು ಜನ ಬಂದು ಆತನನ್ನು ಕೇಳಿದರು, ಸ್ವಾಮಿ, ನಾವು ಮನೆ ಮಾರುಬಿಟ್ಟು ಸನ್ಯಾಸಿಗಳಾಗ ಬಯಸುವುದಿಲ್ಲ, ನಾವು ಗೃಹಸ್ಥರಾಗಿಯೇ ಇರುತ್ತೇವೆ. ಈ ಸಾಧನೆಯಿಂದ ನಮಗೆ ಪ್ರಯೋಜನವಾಗುವುದೇನು? ನಾವು ಮುಕ್ತರಾಗಬಲ್ಲೆವೇನು? ಖಂಡಿತ, ನಿಸ್ಸಂದೇಹವಾಗಿ. ಸಾಧನೆ ಎಲ್ಲರಿಗೂ ಒಂದೇ. ಸನ್ಯಾಸಿಗಳಾದಾಗ ಜೀವನದ ಹೊರೆ ಹೊಣೆಗಳಿರುವುದಿಲ್ಲ, ಜೀವನವೆಲ್ಲ ಇದೇ ಉದ್ದೇಶಕ್ಕೆ ಮೀಸಲಿಡಬಹುದು, ಹಾಗಾಗಿ ಬೇಗನೆ ಫಲ ಪಡೆಯಬಹುದು. ಆದರೆ ಗೃಹಸ್ಥರಿಗೆ ಬಹುಮುಖ ಹೊಣೆಗಳಿರುತ್ತವೆ, ಅವುಗಳೊಟ್ಟಿಗೆ ಸಾಧನೆಗೆ ಹೆಚ್ಚು ಸಮಯ ಕೊಡಲಾಗುವುದಿಲ್ಲ, ಆದ್ದರಿಂದ ಸಮಯ ಹೆಚ್ಚು ಹಿಡಿಯಬಹುದು. ಆದರೆ ಇದು ಗೃಹಸ್ಥರಿಗೂ ಅಷ್ಟೇ ಫಲ ಕೊಡುವುದಾಗಿದೆ. ಈ ಸಾಧನಾ ವಿಧಿ ಹೇಗೆ ಗೃಹಸ್ಥರಿಗೆ ಸಹಾಯಕವಾಗುವುದೆಂದು ವಿವರಿಸುತ್ತಾ ಅವರಿಗೆಂದೇ ಬೋಧನೆ ಕೊಟ್ಟಿದ್ದಾನೆ. ಗೃಹಸ್ಥನಾದವ ತನ್ನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು, ತಮ್ಮ ಕರ್ತವ್ಯಗಳಿಂದ ಓಡಿ ಹೋಗಬಾರದು. ತಮ್ಮ ಕುಟುಂಬ ವರ್ಗಕ್ಕೆ, ಸಮಾಜಕ್ಕೆ, ನೆಂಟರಿಷ್ಟರಿಗೆ ಮಾಡಬೇಕಾದ್ದನ್ನೆಲ್ಲ ನಿಷ್ಠೆಯಿಂದ ಮಾಡಬೇಕು, ಜೊತೆ ಜೊತೆಗೆ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಬರಬೇಕು. ಬುದ್ಧ 32 ಗೃಹಸ್ಥ ಧರ್ಮವನ್ನು ಹೆಂಗಸರೂ ಗಂಡಸರ ಭೇದವಿಲ್ಲದೆ ಈ ಧರ್ಮಾಚರಣೆಯಿಂದ ಬರುವ ಪ್ರಯೋಜನವನ್ನು ಹೇಗೆ ಪಡೆಯಬೇಕೆಂದು ಹೇಳಿಕೊಟ್ಟ. ಪ್ರತಿಯೊಂದು ಒಂದಕ್ಕಿಂತ ಒಂದು ಉತ್ತಮವಾದವು, ಕೊನೆಯದಾಗಿ ಎಲ್ಲಕ್ಕಿಂತ ಉತ್ತಮವಾದದು. ಪುಟ್ಟಸ್ಸಲೋಕಧಮ್ಮೇಹಿ ಚಿತ್ತಂ ಯಸ್ಸನ ಕಂಪತಿ ಅಶೋಕಂ ವಿರಜಂ ಖೇಮಂ ಏತಂ ಮಂಗಲಮುತ್ತಮಂ. ಏತಂ ಮಂಗಲಮುತ್ತಮಂ, ಇದು ಜೀವನದಲ್ಲಿ ಬಹಳ ಮಂಗಳವನ್ನು ಕೊಡುತ್ತದೆ. ಅದೇನು? ಪುಟ್ಟಸ್ಸಲೋಕಧಮ್ಮೇಹಿ, ನೀವು ಜೀವನದ ಕಷ್ಟಕೋಟಲೆಗಳಿಗೆ ಸಿಕ್ಕಾಗ, ಎಂದರೆ ಪ್ರತಿಯೊಬ್ಬರಿಗೂ ಈ ಏರುಪೇರು ಇದ್ದದ್ದೇ, ಆಗ ಚಿತ್ತಂ ಯಸ್ಸನ ಕಂಪತಿ, ನಿಮ್ಮ ಮನಸ್ಸು ಕಂಗೆಡುವುದಿಲ್ಲ, ದೃಢವಾಗಿರುತ್ತದೆ, ಸಮತೋಲನದಲ್ಲಿರುತ್ತದೆ. ಅಶೋಕಂ, ನೀವು ಗೋಳಾಡಲಾರಂಭಿಸುವುದಿಲ್ಲ, ನಿಮ್ಮ ಮನಸ್ಸಿನಲ್ಲಿ ದುಃಖವನ್ನು ಉಂಟು ಮಾಡಿಕೊಳ್ಳುವುದಿಲ್ಲ. ವಿರಜಂ, ಮನಸ್ಸಿನಲ್ಲಿ ವಿಕಾರಗಳನ್ನು ಉಂಟು ಮಾಡಿಕೊಳ್ಳುವುದಿಲ್ಲ. ಖೇಮಂ, ಅಭದ್ರತೆಯ ಭಾವನೆ, ಅಪಾಯದ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳುವುದಿಲ್ಲ, ನಿಮಗೆ ಸದಾ ಕ್ಷೇಮದಿಂದಿರುವ ಭಾವನೆ ಬರುತ್ತದೆ, ಏಕೆಂದರೆ ನೀವು ಧರ್ಮದ ಮಾರ್ಗದಲ್ಲಿದ್ದೀರಿ, ನಿಮಗೆ ಯಾವ ಕೆಟ್ಟದೂ ಆಗಲು ಸಾಧ್ಯವಿಲ್ಲ. ಇದು ಜೀವನದ ಪರಮಸುಖ. ಜೀವನದ ಕಷ್ಟಕೋಟಲೆಗಳ ಮಧ್ಯೆ ಸಮತೆ, ಎಲ್ಲ ಏರುಪೇರುಗಳ ಮಧ್ಯೆ ಸ್ಥಿತಪ್ರಜ್ಞತೆ. ವಿಶೇಷವಾಗಿ ಜೀವನದಲ್ಲಿ ಕಷ್ಟಗಳು ಸಾಲುಗಟ್ಟಿ ಬಂದಾಗ ಹೂನಗೆಯ ನಗುವುದು ಬಹು ಸುಲಭ ಮನುಜನಿಗೆ, ಬಾಳೊಂದು ಮಧುರ ಸಂಗೀತದ ಹೊನಲಾಗೆ. ಕಷ್ಟಕೋಟಲೆಯ ಬೆಂಕಿ ಮಳೆಗರೆವಾಗ ಅಷ್ಟಿಷ್ಟು ನಕ್ಕು ಬಿಡುವವಗೆ ಜೀವನ ಬಲು ಸರಾಗ. ಮತ್ತೆ ಹಲವು ಬಾರಿ ನಮ್ಮಗಳ ಜೀವನದಲ್ಲಿ ಎಲ್ಲವೂ ಏರುಪೇರಾಗುತ್ತದೆ, ಎಲ್ಲವೂ ತಲೆ ಕೆಳಗಾಗುತ್ತವೆ. ಹೀಗಾದರೂ ನಕ್ಕು ಬಿಡಿ. ಒಬ್ಬ ನಟ ಅಥವಾ ನಟಿಯಂತಲ್ಲ, ಒಳಗಿನಿಂದ ನಕ್ಕು ಬಿಡಿ. ಬಹಳ ಅಪ್ರಿಯ ಸಂವೇದನೆಯೇ ಇರಬಹುದು, ಆದರೂ ಅನಿತ್ಯ. ನೀನೂ ಅನಿತ್ಯ, ನೀನೂ ಬದಲಾಗುವಂಥದ್ದೇ. ಎಷ್ಟು ಹೊತ್ತು ನೀನು ನಿಲ್ಲುವೆಯೋ ನೋಡಿಯೇ ಬಿಡುತ್ತೇನೆ ಎಂದು ಹೇಳಿ ನಕ್ಕು ಬಿಡಿ. ಇದನ್ನೇ ಬುದ್ಧ ಬೋಧಿಸಿದ್ದು. ಪ್ರಕೃತಿಯ ನಿಯಮವೂ ಇದೆ. ಎಲ್ಲ ಪರಿಸ್ಥಿತಿಗಳಲ್ಲೂ ಸಮಚಿತ್ತರಾಗಿರಿ, ಕಷ್ಟಕೋಟಲೆಗಳನ್ನು ಎದುರಿಸುವಾಗಲೂ ಸಮಚಿತ್ತರಾಗಿ. ಆಗ ಅಹಾ, ಅದ್ಭುತವಾಗಿದೆ ಎನಿಸುತ್ತದೆ. ಆತ ತಾನು ಬೋಧಿಸಿದ್ದನ್ನು ತಾನು ಸಾಧಿಸಿ ತೋರಿಸಿದ. ಆತನ ಜೀವನದಲ್ಲೂ ಆತ ಪರಿಪೂರ್ಣ ಜ್ಞಾನಿಯೇ ಆಗಿದ್ದರೂ ಆತನೂ ಕಷ್ಟಗಳನ್ನು ಅನುಭವಿಸಲೇಬೇಕಾಯಿತು. ಜೀವನದ ಏರುಪೇರು ಬಂದೇ ಬರುತ್ತದೆ. ಆತ ತನ್ನ 5 ಮಿತ್ರರಿಂದ ಈ ಧರ್ಮಬೋಧನೆ ಆರಂಭಿಸಿದ. ಅದು 50, 500, 5000 ಎಂದು ಹರಡಲಾರಂಭಿಸಿತು. ಹೆಚ್ಚು ಕಡಿಮೆ ಉತ್ತರ ಭಾರತದ ಇಡೀ ಪ್ರಜೆಗಳು ಅದನ್ನು ಅನುಸರಿಸಲಾರಂಭಿಸಿದರು. ಜನರಿಗೆ ಪ್ರಯೋಜನವಾಗಲಾರಂಭಿಸಿತು. ಆದರೂ ಕೆಲವು ಜನರು ಆತನಿಗೆ ವಿರುದ್ಧವಾಗಿಯೇ ಇದ್ದರು. ಒಂದು ಕಾರಣ, ಈತ ಏನು ಬೋಧಿಸುತ್ತಿದ್ದಾನೆಂಬುದು ಅವರಿಗೆ ಅರ್ಥವಾಗಿರಲಿಲ್ಲ. ಈತ ನಮ್ಮ ಧರ್ಮದ ವಿರುದ್ಧ ಏನನ್ನೋ ಬೋಧಿಸುತ್ತಾನೆ, ಇದರಿಂದಾಗಿ ನಮ್ಮ ಧರ್ಮ ನಶಿಸಿ ಹೋಗುತ್ತದೆ ಎಂದು ಅವರಿಗೆ ಅನ್ನಿಸಿರಬಹುದು. ಇನ್ನೊಂದು ಮುಖ್ಯ ಕಾರಣ, ಇದು ಅವರ ಸಂಪಾದನೆಗೆ ಬಾಧಕವಾಗಿತ್ತು. ಅವರು ಪುರೋಹಿತ ವರ್ಗಕ್ಕೆ ಸೇರಿದ್ದರು. ಜನರೆಲ್ಲರೂ ಬುದ್ಧನನ್ನು ಅನುಸರಿಸತೊಡಗಿದರೆ ಇನ್ನು ಧಾರ್ಮಿಕ ಆಚರಣೆಗಳು, ವ್ರತ, ನೇಮ, ಪೂಜೆ ಇತ್ಯಾದಿಗಳು ನಿಂತು ಹೋಗುತ್ತವೆ. ಆತ, ನೀವು ನಿಮ್ಮನ್ನು ಗಮನಿಸಿ ಮತ್ತು ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಿ ಮತ್ತು ಆರೋಗ್ಯಕರವಾದ ಸಂತೃಪ್ತ ಜೀವನ ನಡೆಸಿ, ಈ ಧಾರ್ಮಿಕ ಕಂದಾಚಾರಗಳಿಂದ ಏನು ಸಿಕ್ಕುತ್ತವೆ ಎನ್ನುತ್ತಾನೆ. ಹೀಗೆ ಧಾರ್ಮಿಕ ಆಚಾರಗಳೇ ನಿಂತು ಹೋದರೆ ಅವರಿಗೆ ಹೊಟ್ಟೆ ಹೊರೆಯಲು ದಾರಿ ಇರುವುದಿಲ್ಲ. ಆದ್ದರಿಂದ ಪ್ರಬಲ ವಿರೋಧ ಇತ್ತು. ಅವರು ಆತನ ಬೋಧನೆಯನ್ನು ತಡೆಗಟ್ಟುವುದಾದರೂ ಹೇಗೆ ಎಂದು ಚಿಂತಿಸಿದರು. ಒಂದು ದಾರಿ ಇತ್ತು. ಆ ಕಾಲದಲ್ಲಿ ಶಾಸ್ತ್ರಾರ್ಥವೆಂಬ ಹೆಸರಲ್ಲಿ ವಾದ ವಿವಾದ ನಡೆಯುತ್ತಿತ್ತು. ಬಹಳ ಕೇಡಿತನವೂ ನಡೆಯುತ್ತಿತ್ತು. ಜನ ತಮ್ಮ ಹಲವು ಅನುಯಾಯಿಗಳೊಂದಿಗೆ ಬರುತ್ತಿದ್ದರು. ಬಹಳ ಕೂಗಾಟ ಗದ್ದಲ ಮಾಡುತ್ತಿದ್ದರು. ನಿಜವಾಗಿ ಶಾಸ್ತ್ರಾರ್ಥ ನಡೆಯುವುದಕ್ಕಿಂತ ಹೆಚ್ಚು ಬಲಪ್ರದರ್ಶನವೇ ಆಗುತ್ತಿತ್ತು. ಆದರೂ ಅದು ಜನಪ್ರಿಯವಾಗಿತ್ತು. ಹೀಗೆ ಸೋತವರನ್ನು, ಅವರ ಬೋಧನೆಯನ್ನು ಯಾರೂ ಮಾನ್ಯ ಮಾಡುತ್ತಿರಲಿಲ್ಲ. ಹೀಗೇ ಒಂದು ಗುಂಪು ಜನ ಆತನೊಂದಿಗೆ ಕಲಹ ಮಾಡಲು, ಚರ್ಚೆ ಮಾಡಲು ಬಂದರು. ಆತನ ಆಶ್ರಮದ ಬಾಗಿಲಿಗೆ ಬಂದು ತಲೆ ಕೆರೆದುಕೊಳ್ಳತೊಡಗಿದರು. ಆತ ಬಹಳ ಬುದ್ಧಿವಂತ. ಆತನೊಡನೆ ವಾದ ಹೇಗೆ ಸಾಧ್ಯ? ನಾವು ರೌಡಿತನ ಮಾಡಿದರೂ ಆತನ ಜೊತೆ ವ್ಯಾಜ್ಯ ಸಾಧ್ಯವಿಲ್ಲ, ಏಕೆಂದರೆ ಆತ ಬಹಳ ಶಾಂತವಾಗಿ ಉತ್ತರಿಸುತ್ತಾನೆ. ನಾವು ಯಾವ ವಿಷಯದಲ್ಲಿ ಚರ್ಚಿಸಬೇಕೆಂದು ಗುರುತು ಹಾಕಿಕೊಳ್ಳೋಣ. ನಮ್ಮಲ್ಲಿ ಒಬ್ಬರು ಮುಂದಾಳಾಗೋಣ. ನೀನು ಯಾರು? ಅವರಲ್ಲೊಬ್ಬ ಹೇಳಿದ, ಆಯಿತು, ನಾನೇ ನಾಯಕನಾಗುತ್ತೇನೆ. ಏನು ವಿಷಯ ಎಂದು ಬರೆದುಕೊಳ್ಳೋಣ. ಹೌದು, ಎಲ್ಲ ಬರೆಯೋಣ. ನಿನಗೆ ಜಟೆ ಇಲ್ಲ? ಹೌದು ಹೌದು, ಆ ದಿನಗಳಲ್ಲಿ ಸಾಧು ಸಂತರಿಗೆ ಜಟೆ ಇರುತ್ತಿತ್ತು. ನಿನಗೆ ಮಣಿಮಾಲೆಯೇ ರುದ್ರಾಕ್ಷೆಯೇ ಹಾರಗಳೇ ಇಲ್ಲ?
ಹೌದು ಹೌದು.
ನೀನು ಜಿಂಕೆಯ ಚರ್ಮವನ್ನು ಆನೆಯ ತೊಗಲನ್ನು ಉಟ್ಟುಕೊಂಡಿಲ್ಲ?
ಹೌದು ಹೌದು.
ನೀನು ಮೈಗೆ ಬೂದಿ ಬಳಿದುಕೊಂಡಿಲ್ಲ?
ಹೌದು ಹೌದು.
ಇದ್ದಕ್ಕಿದ್ದಂತೆಯೇ ಒಬ್ಬ ಹೇಳಿದ, ಈ ಎಲ್ಲ ಪ್ರಶ್ನೆಗಳನ್ನು ಹಿಂದೆಯೇ ಕೇಳಿಯಾಗಿತ್ತು. ಯಾರೂ ಯಾವಾಗಲೇ ಅದನ್ನು ಕೇಳಲಿ. ಆತ ನಕ್ಕು, ನನಗೆ ಇದು ಯಾವುದೂ ಹಿಡಿಸದು. ನಿಮಗೆ ಇಷ್ಟವಿದ್ದರೆ ನೀವು ಹಾಕಿಕೊಳ್ಳಿ, ನಾನೇನು ಅದಕ್ಕೆ ಕಲಹ ಮಾಡುವುದಿಲ್ಲ. ನಿಮಗೆ ಇಷ್ಟವಿದ್ದರೆ ಮಾಡಿಕೊಳ್ಳಿ. ತಾನು ಮಾಡುವುದಿಲ್ಲವೆಂದು ಹೇಳುವವರೊಟ್ಟಿಗೆ ಕಲಹ ಹೇಗೆ ಸಾಧ್ಯ? ಆತನ ಬೋಧನೆಯಲ್ಲಿ ಏನಾದರೂ ದೋಷವಿದ್ದರೆ ಹೇಳಿ. ಆಯಿತು, ಈ ಚೀಟಿಯನ್ನು ಹರಿದುಹಾಕಿ, ಹೊಸ ಪಟ್ಟಿ ಮಾಡಿ. ಆತ ಬೋಧಿಸುವುದು ಏನು? ಆತ ತಾನು ಸಾಧನೆ ಮಾಡುವುದು ಏನು? ಆತ ಶೀಲ ಎಂದರೆ ನೀತಿಯುತ ಜೀವನ ಮಾಡಲು ಬೋಧಿಸುತ್ತಾನೆ, ಮತ್ತು ತಾನು ಸ್ವತಃ ಅದನ್ನು ಅನುಸರಿಸುತ್ತಾನೆ. ಇದರಲ್ಲೇನು ಆಕ್ಷೇಪಣೆ ಸಾಧ್ಯ? ಶೀಲವಂತ ಜೀವನ ಬಹಳ ಒಳ್ಳೆಯದೇ. ಯಾರಾದರೂ ತಾವು ಸ್ವತಃ ಶೀಲ ಸದಾಚಾರದ ಜೀವನ ನಡೆಸುತ್ತಿದ್ದು ಇತರರಿಗೂ ಹಾಗೆ ಬಾಳಲು ಹೇಳಿದರೆ ಅದನ್ನು ಹೇಗೆ ಆಕ್ಷೇಪಿಸಲು ಸಾಧ್ಯ? ಮತ್ತೇನು? ಆತ ಸಮಾಧಿಯನ್ನು ಹೇಳಿಕೊಡುತ್ತಾನೆ. ಸಮಾಧಿಯೇ? ಹಾಗೆಂದರೇನು? ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ, ನಿಯಂತ್ರಣ. ಮನಸ್ಸಿನ ಮೇಲೆ ಒಡೆತನವೇ? ನಾನು ಎಷ್ಟೋ ವರ್ಷಗಳಿಂದ ಇದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ನನಗೆ ನನ್ನ ಮನಸ್ಸಿನ ಮೇಲೆ ಹತೋಟಿ ಸಿಕ್ಕಿಲ್ಲ. ಯಾರಾದರೂ ಇದನ್ನು ಮಾಡುವ ಒಂದು ವಿಧಿಯನ್ನು ಕಲಿಸುತ್ತಿದ್ದರೆ ಅದು ಅದ್ಭುತವೇ. ಇದಕ್ಕೆ ನಮ್ಮ ಆಕ್ಷೇಪಣೆ ಏನು? ಇಲ್ಲ, ಇನ್ನೇನು? ಆತ ಪ್ರಜ್ಞೆಯನ್ನು ಬೋಧಿಸುತ್ತಾನೆ. ಪ್ರಜ್ಞೆ ಎಂದರೆ ಏನು? ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ತೊಳೆದುಹಾಕುವ ಕೆಲಸ. ಮನಸ್ಸಿನ ಕಲ್ಮಶಗಳು ಹೊರಟು ಹೋಗುವುದೇನು? ನನ್ನ ಮನಸ್ಸಿನ ಮಾಲಿನ್ಯ ಸ್ವಲ್ಪವೂ ಹೋಗಿಲ್ಲ. ಹೀಗೆ ಮಾಲಿನ್ಯ ಹೋಗುವುದಾದರೆ ಎಷ್ಟು ಒಳ್ಳೆಯದು. ಈ ವಿಷಯದಲ್ಲಿ ನಾವು ಹೇಗೆ ಕಲಹ ಮಾಡುವುದು? ಇದೂ ಅಲ್ಲ, ಇನ್ನೇನು? ಇನ್ನೇನೂ ಇಲ್ಲ. ಆತ ಇನ್ನು ಯಾವುದನ್ನೂ ಹೇಳುವುದೇ ಇಲ್ಲ. ಆದರೆ ಏನಾದರೂ ಮಾಡಿ ಆತನ ಬೋಧನೆಯನ್ನು ನಿಲ್ಲಿಸಬೇಕು. ಒಂದು ದಾರಿ ಇದೆ. ಏನಾದರೂ ಹಗರಣವನ್ನು, ಕಳಂಕವನ್ನು ಕಂಡುಹಿಡಿಯಬೇಕು. ಹಾಗೇ ಇಲ್ಲದಿದ್ದರೆ ಏನನ್ನಾದರೂ ನಾವೇ ಹುಟ್ಟುಹಾಕಬೇಕು. ಒಬ್ಬ ಭಿಕ್ಷುವಿಗೆ ಆತನ ಜೀವನದಲ್ಲಿ ಏನು ಕಳಂಕ ಸಾಧ್ಯ? ಕೇವಲ ಎರಡು ಬಗೆಯ ಹಗರಣ ಮಾಡಲು ಸಾಧ್ಯ, ಹಣ ಮತ್ತು ಹೆಂಗಸು. ಹಣದ ಬಗ್ಗೆ ಹಗರಣ ಸಾಧ್ಯವಿಲ್ಲ, ಏಕೆಂದರೆ ಈತ ರಾಜಕುಮಾರನಾಗಿದ್ದವ. ಅರಸು ಜೀವನದ ಎಲ್ಲ ಸುಖ ಸಂಪತ್ತುಗಳನ್ನು ಬಿಟ್ಟು ಸನ್ಯಾಸಿಯಾದವ. ಆತನ ಬಳಿ ಏನನ್ನೂ ಇಟ್ಟುಕೊಂಡೇ ಇಲ್ಲ. ಆದರೆ ಹೆಂಗಸು, ಹೌದು, ಈ ವಿಷಯದಲ್ಲಿ ಏನನ್ನಾದರೂ ಮಾಡಲು ಅವಕಾಶವಿದೆ, ಏಕೆಂದರೆ ಧರ್ಮವನ್ನು ಕಲಿಯಲು ಆತನ ಬಳಿ ಹೆಂಗಸರು ಗಂಡಸರು ಬರುತ್ತಾರೆ. ಆದ್ದರಿಂದ ಹೀಗೆ ಅವರುಗಳು ಒಬ್ಬ ಸುಂದರ ಯುವತಿಗೆ ತರಬೇತು ಕೊಟ್ಟರು. ಪ್ರತಿ ಸಂಜೆ ಅಲಂಕರಿಸಿಕೊಂಡು ಆಕೆ ಬುದ್ಧನ ಆಶ್ರಮಕ್ಕೆ ಧರ್ಮ ಕಲಿಯುವ ನೆಪದಿಂದ ಹೋಗತೊಡಗಿದಳು. ಒಂದು ದಿನ ಅವಳು ಕೆದರಿದ ಕೂದಲು, ಕೆಡಿಸಿದ ಅಲಂಕಾರಗಳೊಡನೆ, ಓ, ನಾನು ಸಮಣ ಗೌತಮನ ಜೊತೆ ಸುಂದರ ರಾತ್ರಿಯನ್ನು ಕಳೆದೆ, ಬಹಳ ಸುಖದ ರಾತ್ರಿಯನ್ನು ಕಳೆದೆ ಎಂದು ಜನರ ಕಿವಿಗೆ ಬೀಳುವಂತೆ ಹೇಳಿದಳು. ಇದನ್ನು ಕೇಳಿದ ಜನರು, ಇದೇನು ನಡೆಯುತ್ತಿದೆ, ಇವಳು ಏನು ಹೇಳುತ್ತಿದ್ದಾಳೆ ಎಂದರು. ಎರಡು ಮೂರು ದಿನಗಳು, ಒಂದು ವಾರ, ಹೀಗೆ ಹೇಳಿ ಸುಮ್ಮನಾದಳು. ಸುಮಾರು 8 ತಿಂಗಳ ನಂತರ ರಾಜಸಭೆ ನೆರೆದಿತ್ತು. ಬುದ್ಧ ಧರ್ಮಬೋಧನೆ ಮಾಡುತ್ತಿದ್ದ. ಆತನ ಶಿಷ್ಯರ ದೊಡ್ಡ ಗುಂಪೇ ಇತ್ತು. ರಾಜ ಪ್ರಸೇನ್ಜಿತ್ ಇದ್ದ, ಸೇನಾಧಿಪತಿ ಇದ್ದ, ಮುಖ್ಯಮಂತ್ರಿ ಇದ್ದ, ಅನಾಥಪಿಂಡಕ ಇದ್ದ, ಮಾತೆ ವಿಶಾಖಾ ಇದ್ದಳು. ಬಹಳ ದೊಡ್ಡ ಸಭೆ. ಆ ಯುವತಿ ಬಂದಳು. ಆಕೆ ತನ್ನ ಹೊಟ್ಟೆಯ ಮೇಲೆ ಒಂದು ತುಂಡು ಮರದ ಕಟ್ಟಿಗೆಯನ್ನಿಟ್ಟು ಕಟ್ಟಿಕೊಂಡಿದ್ದಳು. ಗರ್ಭಿಣಿಯಂತೆ ಕಾಣುವ ರೀತಿ ಬಟ್ಟೆ ತೊಟ್ಟಿದ್ದಳು. ಬೈಯುತ್ತಾ ಕಿರುಚುತ್ತಾ ಹತ್ತಿರ ಬಂದಳು. ಏ ಬೋಳು ತಲೆಯವನೇ, ಹುಟ್ಟಲಿರುವ ನಿನ್ನ ಈ ಮಗುವಿಗೆ ಕೊಡಲು ನಿನ್ನ ಬಳಿ ಏನೂ ಇಲ್ಲದಿದ್ದರೆ ನಿನ್ನ ಈ ಶ್ರೀಮಂತ ಶಿಷ್ಯರನ್ನು ಕೇಳು, ಅವರಾದರೂ ಏನಾದರೂ ಮಾಡಲಿ. ಎಲ್ಲರೂ ತಬ್ಬಿಬ್ಬಾದರು. ಎಲ್ಲರಿಗೂ ದಿಗ್ಭ್ರಮೆಯಾಯಿತು. ಇವಳು ಏನು ಹೇಳುತ್ತಿದ್ದಾಳೆ? ಬುದ್ಧನ ವಿಷಯದಲ್ಲಿ ಇವಳು ಏಕೆ ಹೀಗೆ ಮಾತಾಡುತ್ತಿದ್ದಾಳೆ? ಬುದ್ಧ ನಸುನಕ್ಕ, ಬರೀ ಪ್ರೀತಿ, ಬರೀ ಕರುಣೆ. ಓ ನನ್ನ ಮಗಳೇ, ನೀನು ಹೇಳುತ್ತಿರುವುದರ ನಿಜಸ್ಥಿತಿ ನಿನಗೆ ಗೊತ್ತಿದೆ, ನೀನು ಹೇಳುತ್ತಿರುವುದರ ನಿಜಾಂಶ ನನಗೂ ಗೊತ್ತಿದೆ. ಬರೀ ಪ್ರೀತಿ, ಬರೀ ಕರುಣೆ. ಆತ ತನ್ನ ಶಿಷ್ಯ ರಾಜ ಪ್ರಸೇನ್ಜಿತ್ನಿಗೆ, ಈಕೆ ಸುಳ್ಳು ಹೇಳುತ್ತಿದ್ದಾಳೆ, ಇವಳನ್ನು ಕೊಲ್ಲಿಸು ಎಂದು ಹೇಳುವುದು ಬಹಳ ಸುಲಭವಾಗಿತ್ತು. ಆಕೆಯ ತಲೆ ಕಡಿದು ಹಾಕಲಾಗುತ್ತಿತ್ತು. ಆದರೆ ಆಗ ಬುದ್ಧ ನಿಜವಾದ ಬುದ್ಧನಾಗುತ್ತಿರಲಿಲ್ಲ. ಬರೀ ಕರುಣೆ, ಕರುಣೆಯೇ. ಆತನ ಈ ಕರುಣಾಮಯ ತರಂಗಗಳು ಆಕೆಯನ್ನು ದಿಕ್ಕುಗೆಡಿಸಿದವು. ದಾರ ಸಡಿಲವಾಗಿ ಮರದ ತುಂಡು ಧಡಾರನೆ ಕೆಳಗೆ ಬಿತ್ತು. ಧರ್ಮವೂ ಕೆಲಸ ಮಾಡುತ್ತದೆ. ಕತ್ವಾನ ಕಟ್ಟ ಮುದರಂ ಇವ ಗಭಿನೀಯ ಚಿಂಚಾಯ ದುಃಖ ವಚನಂ ಜನಕಾಯ ಮಧ್ಯೆ ಸಂತೇನ ಸೋಮ ವಿಧಿನ ಜಿತವಾಮುನಿಂದೋ. ಆತ ತನ್ನ ಮನಸ್ಸಿನ ಶಾಂತಿ, ಸಾಮರಸ್ಯ ಮತ್ತು ಸಮಾಧಾನಗಳಿಂದ ಜಯಶಾಲಿಯಾದ. ಕಲಹ ಮಾಡುವುದರಿಂದಲ್ಲ, ನೀವು ಕಲಹ ಮಾಡುವುದರಿಂದ ಎಂದೂ ಗೆಲ್ಲಲಾರಿರಿ. ಇದನ್ನು ಅವನು ತನ್ನ ಜೀವನದಲ್ಲಿ ಆಚರಿಸಿದ. ಆತನ ಜೀವನದಲ್ಲಿ ಹಲವು ಪರಿಸ್ಥಿತಿಗಳು ಬಂದವು ಮತ್ತು ಆತ ತನ್ನ ಶಾಂತಿ, ಸಮಾಧಾನ, ಸಮಚಿತ್ತತೆಯನ್ನು ಕಾಯ್ದುಕೊಂಡ. ಯಾವಾಗಲೂ ಸಾಮರಸ್ಯದಿಂದಿದ್ದ. ಆತನಿಗೂ ಎಲ್ಲರಿಗೂ ಮಂಗಳವೇ ಮಂಗಳವಾಯಿತು. ಇನ್ನೊಂದು ಘಟನೆ. ಒಬ್ಬ ವೃದ್ಧ ಬಲು ಕೋಪಗೊಂಡಿದ್ದ. ಈ ಮನುಷ್ಯ ಬುದ್ಧ ನಮ್ಮ ಧರ್ಮಕ್ಕೆ ಪೂರ್ತಿ ವಿರುದ್ಧವಾದ ಬೋಧನೆ ಮಾಡುತ್ತಿದ್ದಾನೆ. ನನ್ನದೇ ಕುಟುಂಬದ ನನ್ನ ಗಂಡು ಮಕ್ಕಳು, ಸೊಸೆಯರು ಎಲ್ಲ ಧಾರ್ಮಿಕ ವಿಧಿಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅವರು ಮೂಲೆಯಲ್ಲಿ ಕುಳಿತು ಏನೋ ಉಸಿರಾಟ ನೋಡುವುದಂತೆ, ಸಂವೇದನೆ ನೋಡುವುದಂತೆ ಮಾಡುತ್ತಿದ್ದಾರೆ. ಇವರು ಅದೇನು ಮಾಡುತ್ತಾರೆ? ಆತ ನಮ್ಮ ಧರ್ಮವನ್ನೆಲ್ಲ ಹಾಳು ಮಾಡುತ್ತಾನೆ. ನಾನು ಹೋಗಿ ಅವನ ಬುರುಡೆ ಒಡೆಯಬೇಕು. ಇದೊಂದೇ ರೀತಿಯಿಂದ ಆತನ ಬೋಧನೆ ನಿಲ್ಲಿಸಲು ಸಾಧ್ಯ ಎಂದು ಬಹಳ ಸಿಟ್ಟಿನಿಂದ ಬೈಯುತ್ತಾ ಬುದ್ಧನ ಬಳಿ ಬಂದ. ಬುದ್ಧ ಹೇಳಿದ, ಹಿರಿಯರೇ, ನೀವು ಬಹಳ ಬೇಸರದಲ್ಲಿದ್ದೀರೆನಿಸುತ್ತದೆ. ಬನ್ನಿ, ಕುಳಿತುಕೊಳ್ಳಿ. ನಿಮ್ಮ ಸಮಸ್ಯೆ ಏನು ಹೇಳಿ. ಆತ ಮೊದಲೇ ತೀರ್ಮಾನಿಸಿದ್ದ, ನಾನು ಆತನೊಡನೆ ಮಾತಿಗೆ ಇಳಿಯಬಾರದು. ಏಕೆಂದರೆ ಆತ ಬಹಳ ಬುದ್ಧಿಶಾಲಿ. ಅವನೊಡನೆ ಮಾತಿಗೆ ಇಳಿದೊಡನೆ ನನ್ನ ಸಿಟ್ಟು ಹೋಗಿಬಿಡಬಹುದು. ಹಾಗೆ ಸಿಟ್ಟು ಹೋಗಿಬಿಟ್ಟರೆ ನಾನು ಅವನ ತಲೆಯನ್ನು ಒಡೆಯುವುದಾದರೂ ಹೇಗೆ? ಆದ್ದರಿಂದ ನಾನು ನನ್ನ ಕ್ರೋಧ ಬಿಡಬಾರದು. ಹೀಗೆ ಬೈಗಳ ಮಳೆ ಸುರಿಸುತ್ತಾ ಹತ್ತಿರ ಹತ್ತಿರ ಬಂದ. ಬುದ್ಧ ಹೇಳಿದ, ಹಿರಿಯರೇ, ನನ್ನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ನಿಮ್ಮ ಮನೆಗೆ ಅತಿಥಿಗಳು ಬರುತ್ತಾರಲ್ಲವೇ?
ಹೌದು ಹೌದು, ಎಷ್ಟೋ ಮಂದಿ ಅತಿಥಿಗಳು ನನ್ನಲ್ಲಿ ಬರುತ್ತಾರೆ. ನಿನಗೆ ಅದರಿಂದೇನು?
ಹೇಳಿ. ಅವರಲ್ಲಿ ಕೆಲವರು ನಿಮಗೆ ಕಾಣಿಕೆಯನ್ನು ತರಬಹುದಲ್ಲ?
ಹೌದು ಹೌದು, ಕೆಲವರು ಕಾಣಿಕೆಯನ್ನು ತರುತ್ತಾರೆ. ನಿನಗೂ ಅದಕ್ಕೂ ಸಂಬಂಧವೇನು?
ಹೇಳಿ. ಒಬ್ಬ ಅತಿಥಿ ತಂದ ಕಾಣಿಕೆಯನ್ನು ನೀವು ಒಪ್ಪಿಕೊಳ್ಳದಿದ್ದರೆ ಅದು ಯಾರ ಬಳಿ ಉಳಿಯುತ್ತದೆ?
ಯಾರ ಬಳಿ ಉಳಿಯುತ್ತದೆಯೇ, ಆ ಕಾಣಿಕೆ ತಂದವನ ಬಳಿಯೇ ಉಳಿಯುತ್ತದೆ.
ಇದನ್ನೇ ನಾನು ನಿಮಗೆ ಹೇಳ ಹೊರಟಿದ್ದು. ನೀವು ನನ್ನ ಆಶ್ರಮಕ್ಕೆ ಅತಿಥಿಯಾಗಿ ಬಂದಿರಿ. ನೀವು ಬೈಗಳ ಕಾಣಿಕೆ ತಂದಿರಿ. ಅವು ನನಗೆ ಬೇಡ. ಅವು ನಿಮ್ಮಲ್ಲೇ ಇರಲಿ. ಅವು ನಿಮ್ಮದ್ದೇ ಸ್ವತ್ತು, ನನ್ನದಲ್ಲ.
ಈ ವೃದ್ಧ ಬಹಳ ಚಾಣಾಕ್ಷನಾಗಿದ್ದ. ಆತನ ಕಣ್ಣಿನ ಮುಂದೆ ಅಜ್ಞಾನದ ಒಂದು ತೆಳುಪರದೆ ಇತ್ತು. ಆದ್ದರಿಂದ ಅವನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಾರದವನಾಗಿದ್ದ. ಈ ಪರದೆ ಈಗ ಜಾರಿಬಿತ್ತು ಮತ್ತು ಅವನಿಗೆ ಅರ್ಥವಾಗತೊಡಗಿತು.
ಇದು ಹೇಗೆ? ಇಡೀ ಜೀವನ ಜನ ನಮಗೆ ಒಂದು ಬೈಗಳ ಕಾಣಿಕೆ ಕೊಟ್ಟರೆ ನಾವು ಅವರಿಗೆ 10 ಬೈಗಳು ಕಾಣಿಕೆ ಹಿಂದಿರುಗಿಸುತ್ತೇವೆ. ಅವರು 10 ಬೈಗಳು ಕಾಣಿಕೆ ಕೊಟ್ಟರೆ ನಾವು 100 ಬೈಗಳ ಕಾಣಿಕೆ ಹಿಂದಿರುಗಿ ಕೊಡುತ್ತೇವೆ.
ನೀನು ದುಃಖಿಯಾಗು, ನಾನು ದುಃಖಿಯಾಗುತ್ತೇನೆ ಎನ್ನುವ ಈ ಕಾಣಿಕೆಗಳ ಅದಲಾಬದಲಿ.
ಗೌತಮ, ಬುದ್ಧ, ನೀನು ಕಾಣಿಕೆಗಳನ್ನು ಸ್ವೀಕರಿಸಿದ ಈ ವಿದ್ಯೆಯನ್ನು ಎಲ್ಲಿಂದ ಕಂಡುಕೊಂಡೆ?
ಓ, ಕುಳಿತುಕೊಳ್ಳಿ ಹಿರಿಯರೇ. ಉಸಿರಾಟ ಗಮನಿಸಿ, ಉಸಿರಾಟ ಗಮನಿಸಿ. ಸಂವೇದನೆಗಳನ್ನು ಗಮನಿಸಿ, ಸಂವೇದನೆಗಳನ್ನು ಅರಿಯಿರಿ.
ನೀವು ನಿಮ್ಮನ್ನು ಗಮನಿಸಬೇಕು, ಇಲ್ಲದಿದ್ದರೆ ನೀವು ಈ ಸಮಸ್ಯೆಯಿಂದ ಹೊರಬರಲಾರಿರಿ. ಇದು ಎಲ್ಲರಿಗೂ ದೊಡ್ಡ ಸಮಸ್ಯೆಯೇ. ಈ ವ್ಯಕ್ತಿ ಭಾರದ್ವಾಜ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಅರಿಹಂತನಾದ, ಪೂರ್ಣ ಮುಕ್ತನಾದ, ನಂತರ ಜನರಿಗೆ ಹೇಳಿಕೊಡುತ್ತಾ ಸೇವೆ ಮಾಡುತ್ತಾ ಜೀವನ ಕಳೆದ. ಇಡೀ ಸಾಧನೆಯೇ ಹಾಗೆ. ಮನಸ್ಸಿನ ಆಳದಲ್ಲಿ ಸಂವೇದನೆಗಳೊಟ್ಟಿಗೆ ಕೆಲಸ ಮಾಡದಿದ್ದರೆ, ಸಮತೆಯಿಂದ ಇರದಿದ್ದರೆ ಸರಿಯಾದ ಫಲ ನಿರೀಕ್ಷಿಸಲು ಸಾಧ್ಯವಿಲ್ಲ. ಸಂವೇದನೆಗಳನ್ನು ಗಮನಿಸುತ್ತಾ ಅವುಗಳ ಬಗ್ಗೆ ಸಮತೆಯಿಂದ ಇರುತ್ತಾ ಸರಿಯಾಗಿ ಸಾಧನೆ ಮಾಡಿದರೆ ಫಲ ಬಂದೇ ಬರುತ್ತದೆ. ಹೊರಗೆ ನಡೆದ ಎಲ್ಲ ಘಟನೆ ಅಥವಾ ವಿದ್ಯಮಾನ ಒಳಗೆ ಒಂದಿಲ್ಲೊಂದು ಸಂವೇದನೆಯನ್ನು ತರುತ್ತದೆ. ಅದು ಪ್ರಿಯವಿರಬಹುದು, ಅಪ್ರಿಯವಿರಬಹುದು. ಇದು ಶರೀರದಲ್ಲಿ ತೋರಿಬರುತ್ತದೆ. ಇವುಗಳ ಬಗ್ಗೆ ಸಮತೆಯಿಂದಿದ್ದರೆ ನೀವು ಮಾಡಿದ ಎಲ್ಲ ತೀರ್ಮಾನಗಳು ಹಿತಕರವಾದ ತೀರ್ಮಾನಗಳಾಗಿರುತ್ತವೆ ಮತ್ತು ಮಾಡಿದ ಎಲ್ಲ ಕೆಲಸಗಳು ಒಳ್ಳೆಯ ಕರ್ಮಗಳೇ ಆಗಿರುತ್ತವೆ. ಈ ಸಾಧನಾ ವಿಧಿ ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಸೋಮಾರಿಯಾಗಿ ಮಾಡುವುದಿಲ್ಲ. ಇದು ನಿಮ್ಮನ್ನು ಇನ್ನೂ ಹೆಚ್ಚು ಚುರುಕು ಮಾಡುತ್ತದೆ. ನಾನೀಗ ವಿಪಶ್ಯನ ಸಾಧಕ, ಯಾರಾದರೂ ಬಂದು ನನ್ನನ್ನು ತರಕಾರಿಯಂತೆ ಕೊಚ್ಚಿ ಹಾಕಲಿ, ನಾನು ಪ್ರತಿಕ್ರಿಯೆ ಮಾಡುವುದಿಲ್ಲ ಎಂದು ಖಂಡಿತ ಆಗುವುದಿಲ್ಲ. ನೀವು ಜೀವನೋತ್ಸಾಹದಿಂದ ತುಂಬಿ ಹೋಗುತ್ತೀರಿ ಮತ್ತು ಕ್ರಿಯಾಶೀಲರಾಗುತ್ತೀರಿ. ಪ್ರತಿಕ್ರಿಯೆಯ ಜೀವನ ಹೊರಟು ಹೋಗುತ್ತದೆ. ಪ್ರತಿಕ್ರಿಯೆ ಎಂದರೆ ಯಾವಾಗಲೂ ನಕಾರಾತ್ಮಕ ಗುಣವುಳ್ಳದ್ದೇ, ದುಃಖದಿಂದ ಕೂಡಿದ್ದೇ. ಈಗ ಕ್ರಿಯೆಯಿದೆ ಮತ್ತು ಕ್ರಿಯೆ ಎಂದೂ ಸಕಾರಾತ್ಮಕವೇ. ನಿಮಗೂ ಒಳ್ಳೆಯದೇ, ಇತರರಿಗೂ ಒಳ್ಳೆಯದೇ. ಈ ಬದಲಾವಣೆ ಬರುತ್ತದೆ. ಹಲವು ವೇಳೆ ನೀವು ಬಹಳ ಕಠೋರವಾಗಿ ವರ್ತಿಸಬೇಕಾಗುತ್ತದೆ, ಮಾತಿನಿಂದಲೂ ಮತ್ತು ಕೃತಿಯಿಂದಲೂ ಬಹಳ ಕಠೋರ ವರ್ತನೆ. ಆದರೆ ಒಳಗೆ ಆಳದಲ್ಲಿ ಮನಸ್ಸು ಮೈತ್ರಿಯಿಂದ ಕರುಣೆಯಿಂದ ತುಂಬಿರುತ್ತದೆ. ಎಲ್ಲಿ ಕಠಿಣ ವರ್ತನೆಯ ಅಗತ್ಯವಿದೆಯೋ ಅಲ್ಲಿ ಹಾಗೇ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದು ಮಗು ಬೆಂಕಿಯ ಕಡೆಗೋ ವಿಷದ ಹಾವಿನ ಕಡೆಗೋ ಓಡುತ್ತಿದೆ ಎನ್ನೋಣ. ಮಗುವಿಗೆ ಇದು ಒಂದು ಆಟಿಕೆಯಾಗಿ ಕಾಣುತ್ತದೆ. ನೀವು ಇದಕ್ಕೆ ಬಿಡುವುದಿಲ್ಲ. ನೀವು ಬಲವಾಗಿ ಮಗುವನ್ನು ದೂರ ಸರಿಸುತ್ತೀರಿ. ಮಗುವಿಗೆ ಇದು ಇಷ್ಟವಾಗುವುದಿಲ್ಲ, ಅದು ಅಳುತ್ತದೆ. ಆದರೆ ನೀವು ಮಗುವನ್ನು ದೂರ ಸರಿಸಲೇಬೇಕು. ಮಗುವಿನ ಬಗ್ಗೆ ನಿಮಗೆ ದ್ವೇಷ ಅಥವಾ ಸಿಟ್ಟು ಇಲ್ಲ, ಕೇವಲ ಕರುಣೆಯೇ, ಸದ್ಭಾವನೆಯೇ. ನೀವು ಮಗುವಿನ ಹಿತವನ್ನು ಬಯಸುತ್ತೀರಿ. ಆದರೆ ನೀವು ಇಲ್ಲಿ ಬಲಪ್ರಯೋಗ ಮಾಡಬೇಕಾಗುತ್ತದೆ. ಒಬ್ಬ ಬಲಶಾಲಿ ವ್ಯಕ್ತಿ ಒಬ್ಬ ದುರ್ಬಲನ ಮೇಲೆ ಬಿದ್ದು ಅವನಿಗೆ ತೊಂದರೆ ಕೊಡುತ್ತಿದ್ದಾನೆನ್ನಿ. ನೀವು, ನಾನೊಬ್ಬ ವಿಪಶ್ಯನಾ ಸಾಧಕ, ನನಗೇನು ಇದರಿಂದ, ಎಲ್ಲರೂ ತಮ್ಮ ತಮ್ಮ ಕರ್ಮಾನುಸಾರ ಅನುಭವಿಸುತ್ತಾರೆ ಎಂದರೆ ಖಂಡಿತ ತಪ್ಪು. ಧರ್ಮ ನಿಮಗೆ ಇದನ್ನು ಬೋಧಿಸುವುದಿಲ್ಲ. ನೀವು ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ನೀವು ಆ ದುಷ್ಟನನ್ನು ತಡೆಯಬೇಕು, ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು. ನೀವು ವಿಪಶ್ಯನಾ ಸಾಧಕರಲ್ಲದಿದ್ದರೂ ಇದನ್ನೇ ಮಾಡುತ್ತಿದ್ದೀರಿ. ಕಠಿಣ ಕ್ರಮ ಈ ದುಷ್ಟನ ಮೇಲೆ. ಆದರೆ ಆಗ ನಿಮಗೆ ಈ ದುರ್ಬಲನ ಮೇಲೆ ಕರುಣೆಯೂ ಆ ದುಷ್ಟನ ಮೇಲೆ ಸಿಟ್ಟು ಇರುತ್ತಿತ್ತು. ಈಗ ಅದು ಬೇರೆ ತರಹ ಇರುತ್ತದೆ. ಬಲಹೀನನ ಮೇಲೆ ನಿಮಗೆ ಈಗಲೂ ಕರುಣೆ ಇದೆ, ಆದರೆ ಈ ದುಷ್ಟನ ಮೇಲೆ ಇನ್ನೂ ಹೆಚ್ಚು ಕರುಣೆ. ಈತ ಅಜ್ಞ ಮನುಷ್ಯ. ಈತನಿಗೆ ತಾನು ಏನು ಮಾಡುತ್ತಿದ್ದೇನೆಂಬ ಅರಿವೇ ಇಲ್ಲ. ಈತ ಈ ಬಲಹೀನನಿಗೂ ತೊಂದರೆ ಮಾಡುತ್ತಿದ್ದಾನೆ, ಅಷ್ಟೇ ಅಲ್ಲ ತನಗೂ ಹಾನಿ ಮಾಡಿಕೊಳ್ಳುತ್ತಿದ್ದಾನೆ. ಈತ ಎಷ್ಟು ದ್ವೇಷ ದುರ್ಭಾವನೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಿದ್ದಾನೆ. ಈತ ತನಗೂ ಹಾನಿ ಮಾಡಿಕೊಳ್ಳುತ್ತಿದ್ದಾನೆ. ಈತನಿಗೆ ಗೊತ್ತಾಗುತ್ತಿಲ್ಲ. ಈತ ಬಹಳ ಅಜ್ಞ. ಈತನಿಗೆ ಮೃದು ಮಾತೇ ಅರ್ಥವಾಗದು. ನಾವು ಕಠಿಣ ಭಾಷೆಯನ್ನು ಉಪಯೋಗಿಸಲೇಬೇಕಾಗುತ್ತದೆ, ಏಕೆಂದರೆ ಇದೇ ಅವನಿಗೆ ಅರ್ಥವಾಗುವುದು. ನೀವು ಕಠಿಣ ಕ್ರಮ ಕೈಗೊಳ್ಳಲೇಬೇಕಾಗುತ್ತದೆ. ಆದರೆ ನಿಮ್ಮ ಮನಸ್ಸು ಮೈತ್ರಿಯಿಂದ ತುಂಬಿರುತ್ತದೆ, ಕರುಣೆಯಿಂದ ಕೂಡಿರುತ್ತದೆ. ಮೊದಲು ನೀವು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನೀವು ಯಾವಾಗಲೂ ಈ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿದಾಗ ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಬೇಕು ಮತ್ತು ಹೊರಗಿನ ಪರಿಸ್ಥಿತಿಯ ಕಾರಣದಿಂದ ನನ್ನಲ್ಲಿ ಈ ಸಂವೇದನೆಗಳು ಏಳುತ್ತಿವೆ ಮತ್ತು ನಾನು ಅವುಗಳಿಗೆ ಪ್ರತಿಕ್ರಿಯೆ ಮಾಡುತ್ತಿಲ್ಲ ಮತ್ತು ನಾನು ಯಾವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೋ ಆತನ ಬಗೆಗೂ ನನಗೆ ಕನಿಕರ ಇದೆ, ಕರುಣೆ ಇದೆ. ಆಗ ನಿಜ ಈ ಸಾಧನೆ ನಿಮಗೆ ಪ್ರಯೋಜನಕ್ಕೆ ಬರುತ್ತಿದೆ. ನನ್ನ ಗುರು ಸಯಾಜಿ ಉಬಾಖಿನ್ ಅವರ ಜೀವನದ ಹಲವು ಘಟನೆಗಳು ಇದನ್ನು ಎತ್ತಿ ತೋರಿಸುತ್ತವೆ. ಕೆಲವು ವೇಳೆ ಅವರು ಬಹಳ ಕಠೋರವಾಗಿ ವರ್ತಿಸುತ್ತಿದ್ದರು. ಕೆಲವು ವೇಳೆ ಅವರಿಗೆ ಅಷ್ಟು ಹತ್ತಿರವಲ್ಲದವರು
ಎಂಥ ವಿಪಶ್ಯನ ಆಚಾರ್ಯ ಈತ ಎಂದು ಅನುಮಾನ ಪಡುತ್ತಿದ್ದುದೂ ಉಂಟು. ಇದು ಹೇಗೆ ಸಾಧ್ಯ? ಆದರೆ ಅವರಿಗೆ ಹತ್ತಿರದವರಾದ ನಮ್ಮಂಥವರಿಗೆ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ಆತ ಗರ್ಜಿಸಿದಾಗ ಆತನಲ್ಲಿ ಸಿಟ್ಟಿನ ಲೇಷವೂ ಇರುತ್ತಿರಲಿಲ್ಲ. ಆದರೂ ಆತ ಸಿಟ್ಟಾಗಿದ್ದಾರೆ ಎಂದೇ ತೋರುತ್ತಿತ್ತು. ಒಳಗೆ ಮನಸ್ಸಿನ ಆಳದಲ್ಲಿ ಬರೇ ಮೈತ್ರಿ, ಕೇವಲ ಕರುಣೆ ಇತ್ತು. ನಿಜ, ಆತ ಬಹಳ ಶಿಸ್ತಿನ ಮನುಷ್ಯರಾಗಿದ್ದರು. ಆತ ಸರ್ಕಾರಿ ನೌಕರಿ ಮಾಡುತ್ತಿದ್ದಾಗಲೂ ಅಷ್ಟೇ, ಮತ್ತು ಧ್ಯಾನದ ಕೇಂದ್ರದಲ್ಲೂ ಅಷ್ಟೇ. ಪ್ರತಿ ವಿದ್ಯಾರ್ಥಿಯು ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಲೇಬೇಕು. ಯಾರಾದರೂ ಕೇಂದ್ರಕ್ಕೆ ಬರುವುದು ಧರ್ಮವನ್ನು ಕಲಿಯುವುದಕ್ಕಾಗಿ ಮತ್ತು ಅದರಲ್ಲಿ ಮುನ್ನಡೆಯುವುದಕ್ಕಾಗಿ. ಸರಿಯಾಗಿ ಕೆಲಸವನ್ನೇ ಮಾಡದಿದ್ದರೆ ಅದರಿಂದೇನು ಪ್ರಯೋಜನ? ಆದ್ದರಿಂದ ಅವರು ಕೆಲವು ವೇಳೆ ಬಹಳ ಕಠಿಣವಾಗಿಯೇ ವರ್ತಿಸುತ್ತಿದ್ದರು. ಧ್ಯಾನ ಕೇಂದ್ರದಲ್ಲಿ ಶೂನ್ಯಾಗಾರಗಳಿದ್ದವು. ಯಾರಾದರೊಬ್ಬರು ಹೊರಗೆ ಬಂದು ಓಡಾಡುತ್ತಿದ್ದರೆನ್ನಿ? ನನ್ನ ಗುರುಜಿ ಕೇಳುತ್ತಿದ್ದರು, ಏ ಏನು ಮಾಡುತ್ತಿದ್ದೀರಿ? ಆಗ ಆ ವಿದ್ಯಾರ್ಥಿ, ಓ ಸರ್, ಏನಿಲ್ಲ, ಹೀಗಾಯಿತು ಹಾಗಾಯಿತು, ನಾನು ಹೊರಬರಬೇಕಾಯಿತು. ಸರಿ, ನಾನೀಗ ಒಳಗೆ ಹೋಗುತ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಆತ ಮತ್ತೆ ಹೊರಗೆ ಬಂದ. ಏ ಏನಾಯಿತು? ಮತ್ತೆ ಏನೋ ನೆಪ. ಈ ವ್ಯಕ್ತಿ ಸರಿಯಾಗಿ ಸಾಧನೆ ಮಾಡುತ್ತಿಲ್ಲವೆಂದು ಗೊತ್ತಾದಾಗ ಅಂಗಳದಲ್ಲಿ ಕುಳಿತ ಸಯಾಜಿ ಹೇಳುತ್ತಿದ್ದರು, ಗೋಯಂಕ, ನಾನು ಈತನಿಗೆ ಸ್ವಲ್ಪ ಒರಟಾಗೇ ಹೇಳಬೇಕಾಗಿದೆ. ತಡಿ, ಕೆಳಗೆ ಹೋಗುತ್ತೇನೆ. ಶೂನ್ಯಾಗಾರಕ್ಕೆ ಕೇವಲ 5-6 ಮೆಟ್ಟಿಲುಗಳು. ಕೆಳಗೆ ಹೋಗಿ ಬಾಗಿಲು ಬಡಿದು ಜೋರಾಗಿ ಘರ್ಜಿಸುತ್ತಾರೆ. ಇದು ವಿಪಶ್ಯನಾ ಆಚಾರ್ಯರ ಸಿಂಹಘರ್ಜನೆ. ಭೂಮಿ ನಡುಗಿದಂತೆ ಇಡೀ ಕೇಂದ್ರ ನಡುಗಲಾರಂಭಿಸುತ್ತದೆ. ಆತ ಕೂಗುತ್ತಾರೆ. ತಕ್ಷಣ ಆ 5-6 ಮೆಟ್ಟಿಲು ಏರಿ ಬರುತ್ತಾರೆ. ಮುಖದ ಮೇಲೆ ತುಂಬ ನಗು ತುಂಬಿಕೊಂಡು, ಗೋಯಂಕ, ನಾನು ಆತನನ್ನು ರೇಗಿಬಿಟ್ಟೆ, ನಾನು ಗದರಿಬಿಟ್ಟೆ. ಇದೆಂಥ ರೇಗಾಟ! ಬರೀ ಪ್ರೀತಿಯೇ, ಬರೀ ಕರುಣೆಯೇ? ಹಾಗೆ ಹಲವು ಬಾರಿ ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಈ ವ್ಯಕ್ತಿಗೆ ಬೇರೆ ಭಾಷೆ ಅರ್ಥವಾಗುವುದೇ ಇಲ್ಲ. ಆಗ ಇಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಆದರೆ ನಿಮ್ಮ ಮನಸ್ಸು ಯಾವಾಗಲೂ ಪ್ರೀತಿಯಿಂದ, ಯಾವಾಗಲೂ ಕರುಣೆಯಿಂದ ಮತ್ತು ಯಾವಾಗಲೂ ಸದ್ಭಾವನೆಯಿಂದ ಕೂಡಿರಲಿ. ಒಂದೇ ಒಂದು ಸ್ವಲ್ಪ ದುರ್ಭಾವನೆಯ ಸೋಂಕಿದ್ದರೂ ನಿಮಗೆ ನೀವು ಹಾನಿ ಮಾಡಿಕೊಳ್ಳತೊಡಗಿದಿರಿ. ನೀವು ಬೇರೆಯವರಿಗೆ ಹೇಗೆ ಸಹಾಯ ಮಾಡಬಲ್ಲಿರಿ? ನೀವು ನಿಮಗೇ ಸಹಾಯ ಮಾಡಿಕೊಳ್ಳದಿದ್ದರೆ ನೀವು ಬೇರೆಯವರಿಗೆ ಸಹಾಯ ಮಾಡಲಾರಿರಿ. ಮೊದಲು ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿ. ಅಬಲರಿಗೆ ಸಹಾಯ ಮಾಡುವಷ್ಟು ಬಲಶಾಲಿಯಾಗಿ. ನೀವು ಕುಂಟರಾದರೆ ಬೇರೆ ಕಾಲಿಲ್ಲದ ವ್ಯಕ್ತಿಗೆ ಸಹಾಯ ಮಾಡಲಾರಿರಿ. ನೀವು ಕುರುಡರಾದರೆ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲಾರಿರಿ. ಮೊದಲು ನಿಮ್ಮನ್ನು ನೀವು ನಿರೋಗಿಗಳಾಗಿ ಮಾಡಿಕೊಳ್ಳಿ. ಮೊದಲು ನಿಮಗೇ ಸಹಾಯ ಮಾಡಿಕೊಳ್ಳಿ, ನಂತರ ಇತರರಿಗೆ ಸಹಾಯ ಮಾಡಲು ಆರಂಭಿಸಿ. ಬುದ್ಧ ಹೇಳಿದ, ಈ ಲೋಕದಲ್ಲಿ ನನಗೆ 4 ಬಗೆಯ ಜನ ಕಾಣಿಸುತ್ತಾರೆ. ಒಂದು ತರಹದ ಜನ ಕತ್ತಲಿನಿಂದ ಕತ್ತಲಿನ ಕಡೆಗೆ ಓಡುತ್ತಾರೆ. ಇನ್ನೊಂದು ತರಹದ ಜನ ಬೆಳಕಿನಿಂದ ಕತ್ತಲಿನ ಕಡೆಗೆ ಓಡುತ್ತಾರೆ. ಮೂರನೆಯ ತರಹದ ಜನ ಕತ್ತಲಿನಿಂದ ಬೆಳಕಿನ ಕಡೆ ಓಡುತ್ತಾರೆ. ಮತ್ತು 4ನೆಯ ತರಹದ ಜನ ಬೆಳಕಿನಿಂದ ಬೆಳಕಿನ ಕಡೆ ಓಡುತ್ತಾರೆ. ಅವನ ಬೋಧನೆಯಲ್ಲಿ ಗುಟ್ಟು ಗೌಪ್ಯ ಇರಲಿಲ್ಲ. ಸ್ವಾಖ್ಯಾತೋ ಭಗವತಾ ಧಮ್ಮೋ. ಬೋಧನೆ ಬಲು ಸ್ಪಷ್ಟ. ಆದ್ದರಿಂದ ಅವನು ಯಾವಾಗ ಏನೇ ಹೇಳಲಿ, ಆ ಹೇಳಿಕೆಯಿಂದ ಬೇರೆ ಬೇರೆ ಅರ್ಥ ಬರಲು ಅವಕಾಶ ಇರಬಾರದೆಂದು ತಕ್ಷಣ ಅದನ್ನು ವಿವರಿಸುತ್ತಿದ್ದ. ಕತ್ತಲೆಯೆಂದರೇನು? ಬೆಳಕೆಂದರೇನು? ಹೇಗೆ ಯಾರಾದರೂ ಒಂದರಿಂದ ಇನ್ನೊಂದಕ್ಕೆ ಓಡುತ್ತಾರೆ? ಮೊದಲನೆಯ ತರಹದ ಜನ ಕತ್ತಲಿಂದ ಕತ್ತಲ ಕಡೆಗೆ. ಒಬ್ಬರು ಹಲವು ವಿಷಯಗಳಲ್ಲಿ ದುಃಖಿಗಳಾಗಿರಬಹುದು. ಆರೋಗ್ಯದ ದೃಷ್ಟಿಯಿಂದ, ಹಣ, ಕುಟುಂಬ, ಸಾಮಾಜಿಕ ದೃಷ್ಟಿಯಿಂದ ದುಃಖಿಗಳಾಗಿರಬಹುದು. ಸುತ್ತ ಎಲ್ಲ ಅತೃಪ್ತಿ, ದುಃಖ, ಅಸಂತೋಷ. ಇದು ಕತ್ತಲು. ಕತ್ತಲು ತುಂಬಿದ ಜೀವನ. ಸಂತೋಷವೆಂಬುದು ಇಲ್ಲವೇ ಇಲ್ಲ. ಮತ್ತು ಪ್ರತಿಕ್ಷಣ ಈತ ಬರೀ ರೋಷ, ದ್ವೇಷ, ರೋಷ, ದ್ವೇಷವನ್ನೇ ಉಂಟು ಮಾಡಿಕೊಳ್ಳುತ್ತಿದ್ದಾನೆ. ನನ್ನ ಈ ಪರಿಸ್ಥಿತಿಗೆ ಕಾರಣ ಇಂಥವರು, ಇಂಥವರು.
ಇಂಥಿಂಥವರ ಕಾರಣದಿಂದ ಇಂಥಿಂಥವರ ಕಾರಣದಿಂದ ನನಗೆ ಹೀಗಾಯಿತು, ಅವರ ಬಗ್ಗೆ ಸಿಟ್ಟು, ಇವರ ಬಗ್ಗೆ ದ್ವೇಷ, ಅಂಥವರ ಬಗ್ಗೆ ದುರ್ಭಾವನೆ. ಮೊದಲೇ ಕತ್ತಲು ಇದೆ, ಮತ್ತೆ ಈ ಕತ್ತಲಿನ ಬೀಜಗಳನ್ನೇ ಬಿತ್ತಿಕೊಳ್ಳುತ್ತಿದ್ದಾನೆ. ಈ ರೋಷ, ದ್ವೇಷ, ದುರ್ಭಾವನೆಗಳು ದುಃಖವನ್ನಲ್ಲದೆ ಬೇರೇನನ್ನೂ ತರುವುದಿಲ್ಲ. ಆದ್ದರಿಂದ ಈತನ ಭವಿಷ್ಯವೂ ದುಃಖಮಯವಾಗೇ ಇರುತ್ತದೆ. ಎರಡನೆಯ ತರಹದ ಜನ, ಬೆಳಕಿನಿಂದ ಕತ್ತಲಿನ ಕಡೆಗೆ. ಬೆಳಕು ಎಂದರೆ ಈತ ಹಣದಿಂದ, ಸಂಸಾರದಿಂದ, ಆರೋಗ್ಯದ ದೃಷ್ಟಿಯಿಂದ, ಸಾಮಾಜಿಕ ಸ್ಥಾನಮಾನದ ದೃಷ್ಟಿಯಿಂದ ಬಹಳ ಸಂತೋಷವಾಗಿದ್ದಾನೆ. ಆದರೆ ಬುದ್ಧಿಗೇಡಿಯಂತೆ ಅಹಂಕಾರದಿಂದ ಕೂಡಿದ, ಸ್ವಾರ್ಥದಿಂದ ಕೂಡಿದ ಜೀವನ ನಡೆಸುತ್ತಾನೆ. ಎಲ್ಲರನ್ನೂ ದ್ವೇಷಿಸುತ್ತಾನೆ. ಉಳಿದವರೆಲ್ಲರೂ ನಿಷ್ಪ್ರಯೋಜಕರು, ನಾನು ಬಹಳ ಚತುರ, ಆದ್ದರಿಂದಲೇ ನಾನು ಇಷ್ಟು ಸುಖದಿಂದಿದ್ದೇನೆ, ನನ್ನಲ್ಲಿ ಬಹಳ ಹಣ ಇದೆ, ಸ್ಥಾನ ಇದೆ, ಪ್ರಭಾವವಿದೆ, ಅಂತಸ್ತಿದೆ. ಆದರೆ ಈತನಿಗೆ ಎಲ್ಲರ ಬಗ್ಗೆ ತಿರಸ್ಕಾರ. ಈಗ ಈತ ಸುಖಿಯಾಗೇ ಇದ್ದಾನೆ, ಕಾರಣ ಹಿಂದಿನ ಒಳ್ಳೆಯ ಕರ್ಮಗಳು. ಎಲ್ಲ ಕಡೆ ಇವನಿಗೆ ಪ್ರಿಯವಾದದ್ದೇ ಇದೆ. ಆದರೆ ಪ್ರತಿಕ್ಷಣ ಈತ ದುಃಖದ ಬೀಜಗಳನ್ನೇ ಬಿತ್ತಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ಈ ವ್ಯಕ್ತಿ ಬೆಳಕಿನಿಂದ ಕತ್ತಲಿನಡೆಗೆ ಓಡುತ್ತಿದ್ದಾನೆ. ಮೂರನೆಯವನು, ಮೊದಲಿನ ಗುಂಪಿನಂತೆ ಸುತ್ತಲೂ ದುಃಖ ಇದೆ, ಆದರೆ ಚಿತ್ತದೊಳಗೆ ಪ್ರಜ್ಞೆ ಇದೆ. ಆತ ನಗುತ್ತಿರುತ್ತಾನೆ, ಓ, ಈ ದುಃಖ ನನ್ನದೇ ಹಳೆಯ ಕರ್ಮದ ಫಲವಾಗಿದೆ. ಈಗ ನನ್ನ ಲೆಕ್ಕ ತೀರಲಿ, ನಾನು ವಿಪಶ್ಯನಾ ಸಾಧನೆ ಮಾಡುತ್ತೇನೆ. ಅನಿತ್ಯ, ಅನಿತ್ಯ, ಅನಿತ್ಯ. ನನ್ನ ದುಃಖದ ಕಾರಣ ಮೇಲ್ನೋಟಕ್ಕೆ ಈ ವ್ಯಕ್ತಿ ಎನಿಸುತ್ತದೆ, ಆದರೆ ಖಂಡಿತ ನನ್ನ ದುಃಖದ ಕಾರಣ ಈತ ಅಲ್ಲ. ಈತ ಒಂದು ವ್ಯಾಜ ಮಾತ್ರ. ನನ್ನ ದುಃಖ ಬರಲೇಬೇಕಿತ್ತು, ಈ ವ್ಯಕ್ತಿಯ ಮುಖಾಂತರವೋ ಆ ವ್ಯಕ್ತಿಯ ಮುಖಾಂತರವೋ. ಆದ್ದರಿಂದ ಬರೀ ಪ್ರೀತಿಯನ್ನೇ, ಬರೀ ಕರುಣೆಯನ್ನೇ ಈತನ ಬಗ್ಗೆಯೂ ತೋರಿಸುತ್ತಾನೆ. ಹೀಗೆ ಈತ ಪ್ರೀತಿ, ಕರುಣೆಗಳ ಬೀಜವನ್ನೇ ಬಿತ್ತುತ್ತಾನೆ. ಈಗ ಕತ್ತಲಿದೆ ನಿಜ, ಆದರೆ ಭವಿಷ್ಯದಲ್ಲಿ ಬೆಳಕೇ ಬೆಳಕು. ಕಾಲಾನುಕ್ರಮದಲ್ಲಿ ಈ ಕತ್ತಲು ಹೊರಟು ಹೋಗುತ್ತದೆ ಮತ್ತು ಬರೀ ಬೆಳಕೇ ಬರುತ್ತದೆ. ಈಗ ಈತ ಬಿತ್ತುತ್ತಿರುವ ಬೀಜ ಬೆಳಕಿನ ಬೀಜ, ಅದು ಬೆಳಕನ್ನೇ, ಸಂತೋಷವನ್ನೇ ತರುತ್ತದೆ. ಮತ್ತೆ ನಾಲ್ಕನೆಯ ಬಗೆ, ಬೆಳಕಿನಿಂದ ಬೆಳಕಿನ ಕಡೆಗೆ. ಜೀವನದ ಎಲ್ಲ ಅವಶ್ಯಕತೆಗಳೂ ಇವೆ. ಹಣ, ಆರೋಗ್ಯ, ಸಾಮಾಜಿಕ ಸ್ಥಾನಮಾನ, ಕುಟುಂಬ. ಆದರೆ ಈತನಲ್ಲಿ ಪ್ರಜ್ಞೆ ಇದೆ. ಈತ ಅರ್ಥ ಮಾಡಿಕೊಳ್ಳುತ್ತಾನೆ, ಈ ಎಲ್ಲ ಸುಖ ಸಂಪತ್ತು ನನ್ನ ಹಳೆಯ ಕರ್ಮಫಲ, ಆದರೆ ಇವು ಶಾಶ್ವತವಲ್ಲ, ಈ ಫಲ ಶಾಶ್ವತವಲ್ಲ, ಇದು ಮುಗಿದು ಹೋಗುತ್ತದೆ. ಆದ್ದರಿಂದ ಈಗ ನಾನು ಈ ಎಲ್ಲ ಹಣವನ್ನು, ನನ್ನ ಅಧಿಕಾರವನ್ನು, ಪ್ರಭಾವವನ್ನು, ಅಂತಸ್ತನ್ನು ಬೇರೆಯವರ ಒಳಿತಿಗಾಗಿ ಉಪಯೋಗಿಸಬೇಕು. ನನ್ನ ಮತ್ತು ನನ್ನ ಮೇಲೆ ಅವಲಂಬಿಗಳಾದವರಿಗೆ ಮಾಡಿ ಉಳಿದದ್ದನ್ನು ಇತರರಿಗಾಗಿ, ಇತರರ ಯೋಗಕ್ಷೇಮಕ್ಕಾಗಿ ಬಳಸಬೇಕು. ಆದ್ದರಿಂದ ಯಾವಾಗಲೂ ಈತ ಮೈತ್ರಿ, ಕರುಣೆ, ಸದ್ಭಾವನೆ, ಮೈತ್ರಿ, ಕರುಣೆ, ಸದ್ಭಾವನೆಯನ್ನೇ ಉಂಟು ಮಾಡಿಕೊಳ್ಳುತ್ತಿದ್ದಾನೆ. ಆತನ ಎಲ್ಲ ಕರ್ಮಗಳು, ದೈಹಿಕ ಮತ್ತು ಮಾನಸಿಕ ಕರ್ಮಗಳೆಲ್ಲವೂ ಇತರರ ಉಪಯೋಗಕ್ಕಾಗಿ, ಪರೋಪಕಾರಕ್ಕಾಗಿ. ಈತ ಬೆಳಕಿನ ಬೀಜವನ್ನೇ ಬಿತ್ತುತ್ತಿದ್ದಾನೆ. ಬೆಳಕಿನಿಂದ ಈತ ಬೆಳಕಿಗೆ ಓಡುತ್ತಾನೆ, ಸುಖದಿಂದ ಸುಖದ ಕಡೆಗೇ ಓಡುತ್ತಾನೆ. ನಾವು ಒಂದನೆಯ ಅಥವಾ ಎರಡನೆಯ ಗುಂಪಿಗೆ ಸೇರಬಾರದು, ನಾವು ಮೂರು ಅಥವಾ ನಾಲ್ಕನೆಯ ಗುಂಪಿನಲ್ಲಿರಬೇಕು. ಮೂರನೆಯದೋ ನಾಲ್ಕನೆಯದೋ ನಾವು ತೀರ್ಮಾನಿಸಲಾರೆವು. ಕೆಲವು ವೇಳೆ ಒಬ್ಬರ ಜೀವನವು ಹಳೆಯ ಕರ್ಮಗಳಿಂದಾಗಿ ಕತ್ತಲಿನಿಂದ ಕೂಡಿರಬಹುದು, ಕೆಲವು ವೇಳೆ ಜೀವನವು ಹಳೆಯ ಕರ್ಮಗಳಿಂದಾಗಿ ಬೆಳಕಿನಿಂದ ತುಂಬಿರಬಹುದು. ಆದರೆ ನಾವು ಈ ಘಳಿಗೆಯ ಕರ್ಮದ ಒಡೆಯರಾಗಿದ್ದೇವೆ. ಬುದ್ಧ ಹೇಳಿದ, ಅತ್ತಾಹಿ ಅತ್ತನೋ ನಾಥೋ ಅತ್ತಾಹಿ ಅತ್ತನೋ ಗತಿ. ನೀವೇ ನಿಮ್ಮ ಒಡೆಯರು, ಬೇರೆ ಯಾರೂ ಅಲ್ಲ. ನೀವೇ ನಿಮ್ಮ ಭವಿಷ್ಯದ ಒಡೆಯರು, ಬೇರೆ ಯಾರೂ ಅಲ್ಲ. ಹಿಂದೆ ಏನೆಲ್ಲ ನಡೆಯಿತೋ ಅದು ನಡೆದು ಹೋಯಿತು, ಆದರೆ ಈಗ ನೀವು ನಿಮಗೆ ದುಃಖ ತರುವ ಯಾವ ಸಂಖಾರಗಳನ್ನೂ ಮಾಡಿಕೊಳ್ಳಬಾರದು. ನೀವೇ ನಿಮ್ಮ ಒಡೆಯರು, ವರ್ತಮಾನದ ಒಡೆಯರಾಗಿ. ಭವಿಷ್ಯವು ವರ್ತಮಾನದ ಕೂಸೇ ಆಗಿದೆ. ನೀವು ವರ್ತಮಾನದ ಒಡೆಯರಾದರೆ, ನೀವು ನಿಮ್ಮ ಈ ಜೀವನವು ಧರ್ಮದಿಂದ ಕೂಡಿರುವಂತೆ ಮಾಡಿಕೊಂಡರೆ ನಿಮ್ಮ ಭವಿಷ್ಯವು ಸಹಜವಾಗಿ ತಾನೇ ಸುಖದಿಂದ ಕೂಡುವುದು. ಭವಿಷ್ಯದಲ್ಲಿ ಕತ್ತಲು ಇರುವುದಿಲ್ಲ. ವರ್ತಮಾನದ ಮೇಲೆ ಪೂರ್ತಿ ಹಿಡಿತ ತಂದುಕೊಳ್ಳಿ. ಇದೇ ವಿಪಶ್ಯನ, ಈ ಘಳಿಗೆಯ ಒಡೆಯರಾಗಿ. ಈ ಘಳಿಗೆಗೆ ನಾನು ನನ್ನ ಒಡೆಯ. ನಾನು ದುಃಖದ ಒಂದು ಬೀಜವನ್ನು ಬಿತ್ತಿಕೊಳ್ಳುವುದಿಲ್ಲ, ಕತ್ತಲಿನ ಬೀಜ ಬಿತ್ತಿಕೊಳ್ಳುವುದಿಲ್ಲ. ನಾನು ಕೇವಲ ಬೆಳಕಿನ ಬೀಜವನ್ನು, ಸುಖದ ಬೀಜವನ್ನು ಬಿತ್ತುತ್ತೇನೆ. ಇದು ನನಗೂ ಇತರರಿಗೂ ಕಲ್ಯಾಣಕಾರಿಯಾಗಿದೆ ಎಂದು ನೀವು ಸರಿಯಾಗಿ ಅಭ್ಯಾಸ ಮಾಡಿ. ಫಲ ತಾನೇ ಬರುತ್ತದೆ, ಒಳ್ಳೆಯ ಫಲ ಬಂದೇ ಬರುತ್ತದೆ. ಸಾಧನಾ ವಿಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಉಳಿದಿರುವ ಒಂದು ದಿನದಲ್ಲಿ ಗಂಭೀರವಾಗಿ ಸಾಧನೆ ಮಾಡಿ. ಎಷ್ಟು ವಿಕಾರಗಳನ್ನು ಹೊರಹಾಕಬಹುದೋ ಅಷ್ಟನ್ನು ಹೊರಹಾಕಿ. ಈ ವಿಧಿಯಲ್ಲಿ ಗಟ್ಟಿಯಾಗಿ ಸ್ಥಿರಗೊಳ್ಳಿ. ನೀವು ಸಂವೇದನೆಗಳನ್ನು ಅರಿಯಬೇಕು ಮತ್ತು ಸಂವೇದನೆಗಳ ಬಗ್ಗೆ ಸಮತೆಯಿಂದಿರಬೇಕು. ಸಂವೇದನೆಗಳನ್ನು ಅರಿಯಿರಿ ಮತ್ತು ಅವುಗಳ ಬಗ್ಗೆ ಸಮತೆಯಿಂದಿರಿ. ಉಳಿದದ್ದನ್ನು ಧರ್ಮಕ್ಕೇ ಬಿಟ್ಟುಬಿಡಿ. ಫಲ ಒಳ್ಳೆಯದಾಗೇ ಇರುತ್ತದೆ. ಧರ್ಮದಲ್ಲಿ ಬೆಳೆಯುತ್ತಾ ಹೋಗಿ. ಧರ್ಮ ಅಷ್ಟೊಂದು ಉದಾತ್ತವಾಗಿದೆ ಮತ್ತು ಅಷ್ಟೊಂದು ಅದ್ಭುತವಾಗಿದೆ. ನಿಮಗೆಲ್ಲ ಧರ್ಮದ ಉತ್ಕೃಷ್ಟ ಫಲ ಸಿಗಲಿ. ನೀವೆಲ್ಲರೂ ನಿಜವಾದ ಸುಖದ, ಶಾಂತಿಯ, ಸಾಮರಸ್ಯದ ಸುಖವನ್ನು ಸವಿಯಿರಿ.
ಭವತ್ ಸವೆ ನ